ಮಹಾಭಾರತದ ಮತ್ತೊಂದು ಪ್ರಮುಖ ಪಾತ್ರ ದ್ರೋಣನದು. ದ್ರೋಣ ಅಂದರೆ ಸಂಸ್ಕೃತದಲ್ಲಿ ದೊನ್ನೆ ಅಥವಾ ಚಿಕ್ಕದಾದ ಜಲಪಾತ್ರೆ ಎಂದರ್ಥ. ಈತ ಭರದ್ವಾಜ ಕುಲದಲ್ಲಿ ಹುಟ್ಟಿದಂಥವನು. ಭರದ್ವಾಜ ಎಂಬ ಹೆಸರಿನ ಮಹರ್ಷಿಯ ಮಗನೂ ಹೌದು ಅಂತ ಹೇಳ್ತಾರೆ. ಭರದ್ವಾಜ ಗೋತ್ರ ಬಹಳ ಪ್ರಸಿದ್ಧವಾದದ್ದು. ಆ ಪರಂಪರೆಯಲ್ಲಿ ಬಂದ ಒಬ್ಬ ವ್ಯಕ್ತಿ ಭರದ್ವಾಜ ಅಂತ ಆಗಿರಬೇಕು. ಏಕೆಂದರೆ ಗೋತ್ರ ಪ್ರವರ್ತಕನೂ ಮತ್ತು ಅತ್ಯಂತ ಶ್ರೇಷ್ಠನಾದ ಮಹರ್ಷಿಯೂ ಆದಂಥ ಭರದ್ವಾಜ ಈತನ ತಂದೆ ಆಗಿರಲಾರ. ಏನೇ ಆದರೂ ಈತ ಸದ್ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವನು. ಶಾಸ್ತ್ರ ಶಸ್ತ್ರಾದಿಗಳನ್ನೆಲ್ಲವನ್ನ ಚೆನ್ನಾಗಿ ಬಲ್ಲಂಥವನಾಗಿದ್ದ. ಈತ ತಂದೆಯಿಂದ ವೇದಾದಿಗಳನ್ನು ಕಲಿತು ಆಮೇಲೆ ಅಗ್ನಿವೇಶ ಎನ್ನುವಂತಹ ಒಬ್ಬ ಮಹರ್ಷಿಯ ಬಳಿಯಲ್ಲಿ ತಾನು ಶಸ್ತ್ರಾಭ್ಯಾಸವನ್ನು ಮಾಡಿದ ಅಂತ ಕೂಡ ಕಥೆ ಉಂಟು. ಇವನ ತಂದೆಯೇ ಶಸ್ತ್ರಾದಿಗಳನ್ನು ಕಲಿಸುತ್ತಾ ಇದ್ದ ಅಂತ ಕೂಡ ಹೇಳ್ತಾರೆ. ಏನೇ ಆಗಿದ್ದರೂ ಇವನ ತಂದೆ ಗುರುಗಳ ಮೂಲಕ ಪಡೆದ ವಿದ್ಯೆ ಬಹಳ ದೊಡ್ಡದು, ಅದರೊಳಗೆ ಯಾವ ಸಂದೇಹವೂ ಇಲ್ಲ. ಇವನ ವಿದ್ಯಾಭ್ಯಾಸ ಕಾಲದಲ್ಲಿ ಅಗ್ನಿವೇಶರ ಆಶ್ರಮದಲ್ಲಿ ವ್ಯಾಸಂಗ ಮಾಡುವ ಹೊತ್ತಿನಲ್ಲಿ ಸಹಾಧ್ಯಾಯಿಯಾಗಿದ್ದವನು ಪಂಚಾಲ ದೇಶದ ಅಧೀಶ್ವರನಾಗಲಿದ್ದಂತಹ ರಾಜಕುಮಾರ ಯಜ್ಞಸೇನ ದ್ರುಪದ. ಬಾಲ್ಯದಿಂದ ಆತನ ಜೊತೆಗೆ ಪ್ರೀತಿ ವಿಶ್ವಾಸಗಳ ಅನ್ಯೋನ್ಯತೆ ಹೆಚ್ಚಾಗಿತ್ತು. ಈ ಕಾರಣದಿಂದಲೇ ಮುಂದೊಂದು ಕಾಲದಲ್ಲಿ ತಾನು ರಾಜನಾದಾಗ ತನ್ನ ರಾಜ್ಯದ ಅರ್ಧ ಭಾಗವನ್ನೇ ದ್ರೋಣನಿಗೆ ಕೊಡುವುದಾಗಿ ಉದಾರವಾದಂತಹ ಪ್ರತಿಜ್ಞೆಯನ್ನೇ ದ್ರುಪದ ಮಾಡಿದ್ದ ಅಂತ ಗೊತ್ತಾಗುತ್ತದೆ. ಆದರೆ ಅವನದನ್ನು ನಿಲ್ಲಿಸಿಕೊಳ್ಳಲಿಲ್ಲ, ಅದು ಬೇರೆಯ ಮಾತು. ಒಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಬಾಲ್ಯ ಎಲ್ಲವನ್ನೂ ದ್ರೋಣ ಕಾಣುವಂತೆ ಆಯಿತು. ಅವನ ಬಗೆಗೆ ಒಂದು ಮಾತೇ ಉಂಟು. ಜಿಹ್ವಾಗ್ರೇ ಚತುರೋ ವೇದಾ ಕರಾಗ್ರೇ ಸಶರಂ ಧನುಃ ಉಭಯೋರ್ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ ಅಗ್ರತಶ್ಚತುರೋ ವೇದಾಃ ಪೃಷ್ಠತಃ ಸಶರಂ ಧನುಃ ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಎನ್ನುವ ವಾಕ್ಯವನ್ನು ಸ್ಮರಣೆಗೆ ತರುವಂತೆ ಈ ಶ್ಲೋಕವುಂಟು ಮಹಾಭಾರತದಲ್ಲಿ. ನಾಲಿಗೆಯ ತುದಿಯಲ್ಲಿ ನಾಲ್ಕು ವೇದಗಳು, ಕೈಯ ತುದಿಯಲ್ಲಿ ಬಿಲ್ಲು ಬಾಣಗಳು. ಹೀಗಾಗಿ ದ್ರೋಣನ ಸಾಮರ್ಥ್ಯ ಶಾಪಕ್ಕೂ ಉಂಟು ಶರಕ್ಕೂ ಉಂಟು ಎಂಬುದಾಗಿ. ಇಂಥ ಸಾಮರ್ಥ್ಯ ಪಡೆದಿದ್ದರೂ ಕೂಡ ದ್ರೋಣ ತಾನು ಧರ್ಮಕ್ಕೆ ಬದ್ಧನಾಗಿ ನಡೆಯಲಿಲ್ಲ, ನಿಸ್ವಾರ್ಥತೆಯಿಂದ ಬಾಳಲಿಲ್ಲ. ಪಾಂಡವರ ತನ್ಮೂಲಕ ಪಾಂಡವ ಪ್ರತಿಷ್ಠಾಪನಾಚಾರ್ಯನು ಲೋಕಹಿತಂಕರನು ಸಾಕ್ಷಾತ್ ಪರಮಾವತಾರವು ಎನಿಸಿದಂತಹ ಭಗವಾನ್ ಶ್ರೀಕೃಷ್ಣನಿಗೆ ಸಮ್ಮತವಾಗುವಂತೆ ನಡೆದುಕೊಳ್ಳಲಿಲ್ಲ ಅಂದಾಗ ಭೀಷ್ಮನಂತೆಯೇ ದ್ರೋಣ ಕೂಡ ಎಲ್ಲ ಉಳಿಸಿಕೊಂಡಿದ್ದರೂ ಕೂಡ ಅವನತಿಗೆ ಹೋದ. ಅಂದರೆ ವ್ಯಕ್ತಿತ್ವದ ವಿಕಾಸವಾಗುವಲ್ಲಿ ಎಲ್ಲಿ ಹದಗೆಟ್ಟರು ಅನ್ನುವುದು ನಮಗೆ ತಾನೇ ತಾನಾಗಿ ಪಾತ್ರ ಪರಾಮರ್ಶೆಯಲ್ಲಿ ಗೊತ್ತಾಗುತ್ತದೆ. ದ್ರೋಣ ಬಾಲ್ಯದ ವ್ಯಾಸಂಗವನ್ನು ಮುಗಿಸಿ ಯೌವನಕ್ಕೆ ಬಂದ. ಆಗ ಅವನಿಗೆ ಶಸ್ತ್ರಾಭ್ಯಾಸವನ್ನು ಅಸ್ತ್ರಾಭ್ಯಾಸವನ್ನು ಮತ್ತಷ್ಟು ಮುಂದುವರೆಸಬೇಕು ಅಂತನಿಸಿತು. ಅಲ್ಲಿ ಇನ್ನಷ್ಟು ಕೌಶಲ ಪಡೆದ. ಇದು ಒಂದು ವಿಪರ್ಯಾಸದಂತೆ ತೋರುತ್ತದೆ. ವೇದಕ್ಕೆ ಶಾಸ್ತ್ರಕ್ಕೆ ನಿಷ್ಠನಾಗಬೇಕಾದ ಬ್ರಾಹ್ಮಣ ಕ್ಷಾತ್ರದ ಕಡೆಗೆ ತಿರುಗಿದನಲ್ಲ. ಇದು ಒಂದು ರೀತಿ ವರ್ಣಸಂಕರವೇ, ಕರ್ಮಸಂಕರವೇ. ಇದು ಯುಗಸಂಧಿಯ ಪರಿಸ್ಥಿತಿ. ಯುಗಸಂಧಿಯಲ್ಲಿ ಮೌಲ್ಯಗಳು ಸಂಘರ್ಷಕ್ಕೆ ತುತ್ತಾಗುತ್ತವೆ. ಈ ಕಾಲದಲ್ಲಿ ಜಾತಿಗಳು ಅನ್ನುವು ಉಳಿದಿವೆ, ಆದರೆ ಅವುಗಳು ಉಳಿದಿರುವ ರೀತಿ ಮಾತ್ರ ಬದಲಾಗಿದೆ. ಅಷ್ಟೇ ಅಲ್ಲ, ಮತ್ತೊಬ್ಬರು ಇನ್ನೊಬ್ಬರ ಕೆಲಸವನ್ನು ಮಾಡುವುದು ತಪ್ಪಾಗುತ್ತಿಲ್ಲ, ಹಾಗೆಂದುಡನೆ ಜಾತಿಯನ್ನು ಬಿಡಬೇಕಾಗುತ್ತದೆ. ಇತ್ತ ಮೊದಲಿಂದ ಇರುವಂಥ ಜಾತಿಯನ್ನು ಬಿಡುತ್ತಾ ಇಲ್ಲ, ಹಾಗಿಂತ ಜಾತಿಯ ವ್ಯತಿರಿಕ್ತವಾದಂಥ ರೀತಿಯ ಉದ್ಯೋಗಗಳನ್ನು ಕೈಗೊಳ್ಳುವುದನ್ನು ಬಿಡುತ್ತಾ ಇಲ್ಲ. ಜಾತಿಯ ದೋಷಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ, ಕರ್ಮಸಂಕರದ ದೋಷಗಳನ್ನೆಲ್ಲ ತೊಟ್ಟುಕೊಂಡಿದ್ದಾರೆ. ಇದು ಕಂಡಾಗ ಈ ಒಂದು ಯುಗದ ಸಂಘರ್ಷ ಸ್ಥಿತಿ ಎಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ದ್ರೋಣ ತನ್ನ ಬ್ರಾಹ್ಮಣ್ಯವನ್ನು ಬಿಟ್ಟು ಸಂಪೂರ್ಣವಾಗಿ ಕ್ಷತ್ರಿಯನೇ ಆಗಿದ್ದರೆ ಉತ್ತಮನಾಗುತ್ತಾ ಇತ್ತು. ಹಿಂದೆ ಹಲವರು ಆ ರೀತಿ ಆಗಿದ್ದರು ಅಂತ ಗೊತ್ತಾಗುತ್ತದೆ. ಇವನು ಕ್ಷಾತ್ರವನ್ನೂ ಪೂರ್ಣವಾಗಿ ಅವಲಂಬಿಸದೆ, ಬ್ರಹ್ಮವನ್ನೂ ಸಂಪೂರ್ಣವಾಗಿ ಕೈಗೊಳ್ಳದೆ ವರ್ಣಗಳೆರಡರ ನಡುವೆ ಅತಂತ್ರವಾಗಿ ತ್ರಿಶಂಕುವಂತೆ ನಿಲ್ಲುವಂತಾಯಿತು. ಇದು ಸಮಾಜಕ್ಕೆ ಒಳಿತಾಗುವಂಥದ್ದು ಅಲ್ಲ. ಶ್ರೇಯಸ್ಸನ್ನು ಪ್ರೇಯಸ್ಸಿಗಿಂತ ಮಿಗಿಲೆಂದು ಭಾವಿಸಿ ಅದಕ್ಕಾಗಿ ಲೋಕವೆಲ್ಲಕ್ಕೂ ಮಿತ್ರನಾಗಿ ನಡೆಯತಕ್ಕಂಥವನನ್ನ ಬ್ರಾಹ್ಮಣ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಕುರ್ವನ್ನಪಿ ನವಾ ಕುರ್ವನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಎಂಬುದು ಮನುವಿನ ಮಾತು. ಆದರೆ ದ್ರೋಣ ಎಷ್ಟೋ ಜನಕ್ಕೆ ಶತ್ರುವೇ ಆದ. ಸ್ವಯಂ ಬಾಲ್ಯ ಮಿತ್ರನಿಗೆ ಶತ್ರುವಾದ, ಪಾಂಡವರಿಗೆ ಗುರುವಾಗಿದ್ದರೂ ಶತ್ರುಕಲ್ಪನಾಗಿ ಪರಿಣಮಿಸಿದ, ಮತ್ತು ಶ್ರೀಕೃಷ್ಣನಿಗೆ ಪರೋಕ್ಷವಾಗಿ ಶತ್ರುವೇ ಆದಂತಾಯಿತು. ದುರ್ಯೋಧನನ ಪಕ್ಷಪಾತದ ಮೂಲಕ ತನ್ನ ಮಗ ಅವಿವೇಕಿಯೂ ಧೂರ್ತನೂ ಅಹಂಕಾರಿಯೂ ಆದ ಅಶ್ವತ್ಥಾಮನನ್ನು ಮತ್ತೆ ಮತ್ತೆ ಬೆಂಗಾವಲಾಗಿ ಕಾಪಾಡುವ ಮೂಲಕ ಅಂತ ನೋಡಿದಾಗ ದೊಡ್ಡ ಸ್ಥಾನದಲ್ಲಿ ಇದ್ದಂತಹ, ದೊಡ್ಡ ವಿದ್ಯೆಯನ್ನು ಪಡೆದಂತಹ, ಉತ್ತಮ ಕುಲ ಎಂದು ಹೆಸರಾದಂಥದ್ರೊಳಗೆ ಆ ಕಾಲದಲ್ಲಿ ಹುಟ್ಟುವ ಮೂಲಕ ಕೂಡ ತಾನು ದೊಡ್ಡತನವನ್ನು ಎಲ್ಲ ರೀತಿಯಲ್ಲಿಯೂ ಎಲ್ಲ ಹಂತದ ಬದುಕಿನಲ್ಲಿಯೂ ತೋರಿಸಲಿಲ್ಲ. ಇದು ದ್ರೋಣನ ದುರಂತ, ದ್ರೋಣನ ಪತನ. ವಿದ್ಯೆಯನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ, ಶಸ್ತ್ರಶಾಸ್ತ್ರಗಳಲ್ಲಿ ಕೋವಿದನಾದ, ಆದರೆ ಹಣ ಬರಲಿಲ್ಲ. ಈ ಕಾಲದಲ್ಲಿಯೂ ಈ ದೊಡ್ಡ ಸಮಸ್ಯೆ ಕಾಡುವುದುಂಟು. ಒಬ್ಬರನ್ನಲ್ಲ, ಇಬ್ಬರನ್ನಲ್ಲ, ಅನೇಕರನ್ನು ಇದು ಕಾಡುತ್ತದೆ. ವಿದ್ಯೆ ಉಂಟು, ವಿವೇಕ ಉಂಟು, ಆದರೆ ಧನ ಮಾತ್ರ ಇಲ್ಲ. ನಾವು ವಿದ್ಯೆಯನ್ನು ಪಡೆಯಬಹುದು, ಅದಕ್ಕೆ ನಮ್ಮ ಪ್ರಯತ್ನ ಸಾಕಾಗುತ್ತದೆ, ಆದರೆ ಅದಕ್ಕೆ ಸಮನಾದ ರೀತಿಯಲ್ಲಿ, ಅದಕ್ಕೆ ಹೊಯ್ಕೈಯಾಗುವಂತೆ ಹಣವನ್ನಾಗಲಿ ಕೀರ್ತಿಯನ್ನಾಗಲಿ ಗಳಿಸುವುದು ನಮ್ಮ ಕೈಯಲ್ಲಿಲ್ಲ. ಕರ್ಮದಲ್ಲಿ ನಮಗೆ ಅಧಿಕಾರ ಉಂಟು, ಫಲದಲ್ಲಿ ಇಲ್ಲ ಅನ್ನುವ ಗೀತಾವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಇದು ಯಥೇಷ್ಟವಾಗಿ ಅಂತರಂಗಕ್ಕೆ ತಟ್ಟುತ್ತದೆ. ಆದರೆ ನಾವು ಫಲಾಪೇಕ್ಷೆಗಳಾಗಿ ಫಲಾಭಿಸಂಧಿಯಿಂದ ಹೊರಟಾಗ ವಿದ್ಯೆಗೆ ಸಮನಾದಂಥ ಅಥವಾ ಅದಕ್ಕೂ ಅತಿಶಯವಾದ ಧನ ಮಾನ ಸ್ಥಾನಗಳನ್ನು ಹೊಂದಬೇಕೆಂದರೆ ಅದು ಬರುತ್ತದೆಯೋ ಇಲ್ಲವೋ ಹೇಳುವುದಕ್ಕಾಗುವುದಿಲ್ಲ. ವಿದ್ಯೆ ಮತ್ತು ಜ್ಞಾನಾರ್ಜನೆ ಸ್ವಾಧೀನ, ಸ್ವಾಯತ್ತ. ಆದರೆ ಅದರ ಫಲ ಧನ ಸ್ಥಾನ ಮಾನ ಪೂಜಾದಿ ರೂಪವಾದದ್ದು ಪರಾಯತ್ತ, ಪರಾಧೀನ. ಅದು ನಮ್ಮ ಕೈಯಲ್ಲಿಲ್ಲ. ಈ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಬೇಕು. ದ್ರೋಣನಿಗೆ ಪ್ರಾಯಶಃ ಇದು ಅರ್ಥವಾಗಲಿಲ್ಲ ಎಂದೆನಿಸುತ್ತದೆ. ಅರ್ಥಕರೀಚ ವಿದ್ಯಾ ಎಂದೇನೋ ಭರ್ತೃಹರಿ ಹೇಳಿದ. ವಿದ್ಯೆ ಹಣವನ್ನು ತಂದುಕೊಡಬೇಕು, ಆದರೆ ತಂದುಕೊಟ್ಟದ್ದು ಸಾಕಾಗದಿದ್ದರೆ ಅಥವಾ ತಂದುಕೊಡದೇ ಇದ್ದರೆ. ಈ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಂಥ ದ್ರೋಣ ತಾನು ಹಣಕ್ಕಾಗಿ ಹಲವು ಯತ್ನ ಮಾಡಿದ. ಅವನು ಬ್ರಾಹ್ಮಣ್ಯವನ್ನೇ ಅವಲಂಬಿಸಿದ್ದಲ್ಲಿ ಆರ್ತ್ವಿಜ್ಯ ಮಾಡಬಹುದಾಗಿತ್ತು. ಯಜ್ಞಾಗಾದಿಗಳಲ್ಲಿ ಋತ್ವಿಜನಾಗಿ ಹೋಗಿ ಯಾವುದಾದರೂ ರೀತಿಯಲ್ಲಿ ಸಂಪಾದನೆ ನಡೆಸಬಹುದಿತ್ತು, ಅಥವಾ ಗುರುವಾಗಿ ಅಧ್ಯಯನ ಅಧ್ಯಾಪನಗಳನ್ನು ಮುಂದುವರೆಸಿ ಆಶ್ರಮದಲ್ಲಿ ನೆಲೆ ನಿಲ್ಲಬಹುದಾಗಿತ್ತು. ಆದರೆ ಅದಕ್ಕಿಂತಲೂ ಹೆಚ್ಚಿನ ಮಹತ್ವಾಕಾಂಕ್ಷೆ ಏನೋ ಅವನದಿತ್ತೆಂದಿಸುತ್ತದೆ. ಈ ಕಾರಣದಿಂದ ಆ ಹೊತ್ತಿಗೆ ತನ್ನ ಸರ್ವಸ್ವವನ್ನು ದಾನ ಮಾಡುತ್ತಿದ್ದ ಪರಶುರಾಮರ ಬಳಿಗೆ ಹೋದ. ಪರಶುರಾಮ ಎಲ್ಲವನ್ನೂ ಉದಾರವಾಗಿ ಹಂಚಿಕೊಡುತ್ತಾ ಇದ್ದ. ಆತನ ಬಳಿಗೆ ಹೋದ ದ್ರೋಣ ಕೇಳುವ ಮಾತನ್ನು ನೋಡಿ, ಆಗತಂ ವಿತ್ತಕಾಮಂ ಮಾಂ ದ್ರೋಣಂ ವಿದ್ಧಿ ದ್ವಿಜರ್ಷಭ. ಬ್ರಾಹ್ಮಣೋತ್ತಮನೇ, ನಾನು ಹಣದ ಕಾಮನೆಯಿಂದ ಬಂದಿದ್ದೀನಿ. ಅಪಾರವಾಗಿ ಹಣ ನನಗೆ ಬೇಕಾಗಿದೆ. ನನ್ನ ಬಡತನ ನಿರ್ಮೂಲನವಾಗುವಷ್ಟು ಹಣ ಬೇಕು ಅಂತ ಕೇಳಿದ. ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ಬ್ರಾಹ್ಮಣನಿಗೆ ಸಂಚಯವನ್ನು ನಿಷೇಧ ಅಂತ ಮಾಡಿದ್ದಾರೆ. ಅವನು ಅಶ್ವಸ್ತನಿಕನಾಗಿ ಬಾಳಬೇಕು, ನಾಳೆಗೆ ಏನು ಅಂತನ್ನುವುದು ಇಲ್ಲದೆಯೇ ಬಾಳಬೇಕು ಅಂತವನು ಉತ್ತಮೋತ್ತಮ ಎಂಬುದಾಗಿ. ಆದರೆ ಆ ರೀತಿಯಾದ ಮನೋಧರ್ಮ ದ್ರೋಣನದು ಅಲ್ಲ. ಅಂದರೆ ಬ್ರಾಹ್ಮಣ್ಯವನ್ನು ತಾನಾಗಿ ಕೈಬಿಟ್ಟಂತೆ ಆಯಿತು. ಬ್ರಾಹ್ಮಣ್ಯದ ಗೌರವ ಬೇಕು, ಆದರೆ ಬ್ರಾಹ್ಮಣ್ಯದ ಬಾಳುವೆ ಬೇಡ. ಅಂದರೆ ಅದೆಂಥ ವಿಪರ್ಯಾಸ! ಇದನ್ನು ನಾವು ಕಂಡಾಗ ವಿದುರ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನು ದ್ರೋಣನಿಗಿಂತ ಅದೆಷ್ಟು ಪಟ್ಟು ಉನ್ನತ ಅನ್ನುವ ಅರ್ಥ ಆಗುತ್ತದೆ. ಇದು ಮಹಾಭಾರತ ನಮಗೆ ಹೇಳತಕ್ಕಂಥದ್ದು. ಜಾತಿಗಿಂತ ನೀತಿ ಮುಖ್ಯ, ಮತಕ್ಕಿಂತ ಮತಿ ಮುಖ್ಯ ಎಂಬುದಾಗಿ. ಪರಶುರಾಮರು ಆ ಹೊತ್ತಿಗಾಗಲೇ ಎಲ್ಲ ಧನವನ್ನು ದಾನ ಮಾಡಿ ಪೂರ್ಣವಾಗಿ ಕಳೆದುಕೊಂಡಿದ್ದರು. ಎಲ್ಲ ಖಾಲಿಯಾಗಿತ್ತು, ರಿಕ್ತತೆ ಬಂದಿತ್ತು. ಆ ಕಾರಣ ತಮ್ಮ ಶಸ್ತ್ರಾಸ್ತ್ರ ವಿದ್ಯೆಯನ್ನೇ ಧಾರೆ ಎರೆದರು. ಅಷ್ಟು ಮಾತ್ರವಲ್ಲ, ದ್ರೋಣನ ಅಪೇಕ್ಷೆಯಾದರೂ ಏನಿತ್ತು ನೋಡಿ, ಅಹಂ ಧನಮನಂತಂ ಹಿ ಪ್ರಾರ್ಥಯೇ, ನಾನು ಅನಂತವಾದ ಧನವನ್ನು ಬೇಡುತ್ತೀನಿ ಅಂತಂದ. ಅಲ್ಪವೋ ಸ್ವಲ್ಪವೋ ತೃಣವೋ ಪಣವೋ ಕೊಡಬಹುದಾಗಿತ್ತು. ಬೆಟ್ಟದಷ್ಟು ಬಂಗಾರವನ್ನು ಬೇಡಿದರೆ ಎಲ್ಲಿಂದ ತಂದುಕೊಡಲು ಸಾಧ್ಯ? ಬ್ರಾಹ್ಮಣನಿಗೆ ಮುಖ್ಯ ಲಕ್ಷಣ ತೃಪ್ತಿ. ಧನ ವಿಷಯದಲ್ಲಿ ತೃಪ್ತಿ, ವಿದ್ಯಾ ವಿಷಯದಲ್ಲಿ ಅತೃಪ್ತಿ, ಇದು ಬ್ರಾಹ್ಮಣ ಲಕ್ಷಣ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತವೆ. ದ್ರೋಣನಿಗೆ ಇವಾವುದೂ ಇಲ್ಲದ ಅವಲಕ್ಷಣ. ಮುಂದೆ ಅವನು ಆ ಶಸ್ತ್ರಾಸ್ತ್ರಗಳನ್ನು ಸಂಪನ್ಮೂಲವಾಗಿ ಇಟ್ಟುಕೊಂಡು, ಅದನ್ನು ಮೂಲಧನವಾಗಿ ಕ್ಯಾಪಿಟಲ್ ಆಗಿ ಇಟ್ಟುಕೊಂಡು ಬೆಳೆಯಬೇಕು ಅಂತಂದುಕೊಂಡ. ಈ ವೇಳೆಗಾಗಲೇ ಮದುವೆಯಾಗಿತ್ತು. ಕೃಪಾಚಾರ್ಯರ ತಂಗಿ ಕೃಪಿ ಇವನ ಧರ್ಮಪತ್ನಿ. ಆಕೆಯೇನೋ ಸಾಧ್ವಿ ಸುಶೀಲೆ ಎಂದೆನಿಸುತ್ತದೆ. ಮತ್ತು ಸಂತಾನ ಏಕಮೇವ ಅದ್ವಿತೀಯ ಸಂತಾನ. ಆ ಕಾರಣ ಮುದ್ದು ಹೆಚ್ಚು, ಅಶ್ವತ್ಥಾಮ. ಹುಟ್ಟಿದೊಡನೆ ಕುದುರೆಯಂತೆ ಕೆನದವನಾದ ಕಾರಣ ಅಶ್ವತ್ಥಾಮ ಎಂಬ ಹೆಸರು ಬಂತು. ಅವನಿಗೆ ಬಡತನದ ಕಾರಣ ಹಾಲನ್ನೂ ಕೊಡದಂಥ ದುಸ್ಥಿತಿ ದ್ರೋಣನದು. ನಿಜ, ವಿದ್ಯಾವಂತನಿಗೆ ತಕ್ಕ ಪ್ರತಿಫಲ ಬೇಕು ಸಮಾಜದಲ್ಲಿ. ಎಲ್ಲರೂ ಸನ್ಯಾಸಿಗಳಾಗಲು ಸಾಧ್ಯವಿಲ್ಲ, ಎಲ್ಲರೂ ವೈರಾಗ್ಯ ಸಂಪನ್ನರಾಗಲು ಸಾಧ್ಯವಿಲ್ಲ, ಅದು ಸಾಧುವೂ ಅಲ್ಲವೇನು. ಆದರೆ ಅವರ ವ್ಯಾಸಂಗಕ್ಕೆ ತಕ್ಕಂತೆ, ಅವರ ನೆಲೆ ಹಿನ್ನೆಲೆಗೆ ತಕ್ಕಂತೆ ಅಹನ್ಯಹನಿ ಕಾಲಕ್ಷೇಪಕ್ಕಾದರೂ ಆಗುವಷ್ಟು ಬೇಕು. ಆದರೆ ದುರ್ದೈವ, ಆ ಸಮಾಜ ಕೂಡ ದ್ರೋಣನಿಗೆ ಬೇಕಾಗುವಷ್ಟಲ್ಲ, ಸಾಕಾಗುವಷ್ಟು ಕೊಡಲಾಗಲಿಲ್ಲ. ನಾಟ್ ಮೀಟಿಂಗ್ ಹಿಸ್ ಡಿಸೈರ್ಸ್ ಬಟ್ ಟು ಮೀಟ್ ಹಿಸ್ ನೀಡ್ಸ್, ಅದನ್ನೂ ಮಾಡುವಂತೆ ಆಗಲಿಲ್ಲ ಅನ್ನುವುದು ಆ ಸಮಾಜದ ಒಂದು ಕೊರತೆಯಾಗಿತ್ತು. ಈ ಕಾಲದಲ್ಲಿ ಕೂಡ ನಾವು ಯುಕ್ತವಾದಂಥ ವಿದ್ಯೆಯನ್ನು ಪಡೆದಂಥವರು, ಎಫಿಷಿಯಂಟ್ ಹ್ಯಾಂಡ್ಸ್ ಅಂತ ಏನು ಕರಿತೀವಿ, ಸಮರ್ಥತೆ ಇರತಕ್ಕಂಥವರು, ಅವರುಗಳಿಗೆ ತಕ್ಕ ಅವಕಾಶ ಇಲ್ಲ, ಅವಕಾಶಕ್ಕೆ ತಕ್ಕಂಥ ಸಂಪತ್ತಿ ಇಲ್ಲ, ಉಪಪತ್ತಿ ಇಲ್ಲ ಅಂತಾದಾಗ ಅವರು ಅತೃಪ್ತರಾಗುತ್ತಾರೆ. ಫ್ರಸ್ಟ್ರೇಷನ್, ಕ್ಷೋಭೆ ಅಂತರಂಗದಲ್ಲಿ ಬೆಳೆಯುತ್ತದೆ. ಈ ರೀತಿ ಕ್ಷುಬ್ಧವಾದಂಥ ಜನತೆ, ಸಮರ್ಥರು ಆದರೆ ಕ್ಷುಬ್ಧರು, ಇಂತಹ ಜನಗಳಿಂದ ರಾಷ್ಟ್ರಕ್ಕಾಗಲಿ ದೇಶಕ್ಕಾಗಲಿ ಒಳ್ಳೆಯದಾಗುವುದಿಲ್ಲ. ಈ ಕಾರಣ ಸಮಾಜ ಇವುಗಳನ್ನೆಲ್ಲ ಗಮನಿಸಬೇಕು. ಮಹಾಭಾರತದ ಪಾತ್ರಗಳನ್ನು ಪರಿಶೀಲಿಸುವಾಗ ಈ ಎಲ್ಲ ಸಮಸಾಮಯಿಕ ಸಂವೇದನೆಗಳು ನಮ್ಮ ಅಂತರಂಗದಲ್ಲಿ ಪ್ರತಿಫಲಿಸಬೇಕು. ಇಲ್ಲವಾದರೆ ಮಹಾಭಾರತ ನಮ್ಮ ಕಾಲಕ್ಕೆ ಸಂಗತವಾಗುವುದಿಲ್ಲ. ವಸ್ತುತಃ ಮಹಾಭಾರತ ಸಾರ್ವಕಾಲೀನ ಸಾಂಗತ್ಯವನ್ನು ಪಡೆದಂಥದ್ದು ಅಲ್ಲಿ ಒಂದು ತಾನೇ ತಾನಾಗಿ ನಾವು ಕಾಣಬಹುದು. ಮುಂದೆ ದ್ರೋಣ ಇನ್ನೆಲ್ಲಿಯಾದರೂ ಹೋಗಿ ತನ್ನ ಜೀವಿಕೆಯನ್ನು ಸಂಪಾದಿಸಬೇಕು ಅಂತಂದುಕೊಂಡು ತನ್ನ ಬಾಲ್ಯ ಸ್ನೇಹಿತನನ್ನು ನೆನಪು ಮಾಡಿಕೊಂಡ ದ್ರುಪದನ ಕಡೆಗೆ ಹೋದ. ದ್ರುಪದನ ಅರಮನೆಗೆ ಬಂದ, ಬಾಗಿಲಿನಲ್ಲೇ ಅವನಿಗೆ ಅಹಿತಕರವಾದ ಸ್ವಾಗತ, ಅಪ್ಪಣೆಯಿಲ್ಲದೆ ಒಳಗೆ ಪ್ರವೇಶ ಇಲ್ಲ. ಅದು ಇವನ ಅಹಂಕಾರವನ್ನು ಸಾಕಷ್ಟು ಘಾಸಿಗೊಳಿಸಿದೆ. ಒಳಗೆ ಹೋದರೆ ಕಥಂಚಿತ್ ಪ್ರವೇಶ ಮಾಡಿದ ಸಿಂಹಾಸನಾರೂಢನಾದಂತಹ ಬಾಲ್ಯ ಮಿತ್ರ ಇಂದು ಮಿತ್ರನಾಗಿಲ್ಲ, ರಾಜನಾಗಿದ್ದಾನೆ. ವಿವಾದೋ ಧನಸಂಬಂಧೋ ಯಾಚನಂಚ ಅತಿಭಾಷಣಂ ಆದಾನಂ ಅಗ್ರತಸ್ಥಾನಂ ಮೈತ್ರಿಭಂಗಸ್ಯ ಹೇತವಃ ಎಂಬುದಾಗಿ ಸುಭಾಷಿತ. ವಾಗ್ವಾದವಾಗಲಿ, ದುಡ್ಡು ಕಾಸುಗಳ ಅವಿನೀತಿಯ ವ್ಯವಹಾರವಾಗಲಿ, ಎಣೆಮೀರಿದ ಮಾತಾಗಲಿ, ಅಂದರೆ ಅತಿಯಾದ ಸಲುಗೆಯನ್ನು ತೆಗೆದುಕೊಂಡು ಪೂಜ್ಯ ಪೂಜಾ ವ್ಯತಿಕ್ರಮ ಮಾಡುವ ಹಂತಕ್ಕೆ ಹೋಗುವುದಾಗಲಿ, ತಾನು ಇನ್ನೊಬ್ಬರಿಗೆ ಮಿಗಿಲಾದವನು ಅಂತ ತೋರಿಸಿಕೊಳ್ಳುವಂತಹ ಬೂಟಾಟಿಕೆಯ ಪ್ರಯತ್ನವಾಗಲಿ, ಇವೆಲ್ಲ ಸ್ನೇಹವನ್ನು ಭಂಗ ಮಾಡುತ್ತವೆ ಎಂಬುದಾಗಿ ನೀತಿ. ಇದೆಲ್ಲವೂ ಕೂಡ ಆಗುವಂತೆ ಇದೆ ಆ ಸಂದರ್ಭದಲ್ಲಿ. ಮುಂದೆ ವಿವಾದ ಬಂದಿತು, ಅದು ಧನ ಸಂಬಂಧವಾಗಿ ಯಾಚನೆ ನಡೆದಿರತಕ್ಕಂಥದ್ದು, ಮತ್ತು ಮಾತಿಗೆ ಮಾತು ಕೊಟ್ಟು ತುಟಿಮೀರದ ಮಾತುಗಳು ಸಿಡಿದಿವೆ ಅಲ್ಲಿ. ತನ್ನ ಸ್ನೇಹಿತ ಸ್ನೇಹಿತನಾಗಿ ಉಳಿಯದೆ ದೊರೆಯೆಂಬ ದರ್ಪವನ್ನು ತೋರಿಸಿಕೊಳ್ಳುತ್ತಿದ್ದಾನೆ. ಹೀಗಿರುವಾಗ ಮೈತ್ರಿ ಭಂಗವಾಗದೇ ಇರುತ್ತದೆ. ಯಾವುದೋ ಬಾಲ್ಯದಲ್ಲಿ ಅಬೋಧ ಮುಗ್ಧ ವಯಸ್ಸಿನಲ್ಲಿ ಮಾತು ಕೊಟ್ಟದ್ದು ಅದಕ್ಕೇನು ಬೆಲೆ ಅಂತ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇದನ್ನು ಮಾತನಾಡ್ತಾ ಇದ್ದಾನೆ ದ್ರುಪದ. ಅಷ್ಟಕ್ಕೇ ನಿಲ್ಲದೆ, ನೀನೊಬ್ಬ ಬಡ ಬ್ರಾಹ್ಮಣ, ನಿನಗೂ ನನಗೂ ಮೈತ್ರಿ ಹೇಗೆ ಸಾಧ್ಯ? ನಮ್ಮ ಧರ್ಮಶಾಲೆಯಲ್ಲಿ ಬೇಕಾದರೆ ಒಂದು ಹೊತ್ತು ಊಟ ಮಾಡಿಕೊಂಡು ಹೋಗು, ಪರವಾಗಿಲ್ಲ ಅಂತ ಹೇಳ್ತಾನೆ. ಅಭಿಮಾನ ಧನನಾದ ಅತಿಶಯವಾದ ಸ್ವಾಭಿಮಾನಿಯಾದ ದ್ರೋಣನಿಗೆ ಇದಕ್ಕಿಂತ ಕೋಪ ಇನ್ನಾವುದು ತರಿಸುತ್ತದೆ? ಕಡೆಗೆ ಅವನು ಪ್ರತಿಜ್ಞೆ ಮಾಡಿದ, ಎಲ್ಲವೋ ದುಷ್ಟ ದ್ರುಪದ, ನೀನು ಈ ಅಹಂಕಾರದಿಂದ ಬ್ರಾಹ್ಮಣೋತ್ತಮನಾದ ಬಾಲ್ಯ ಸ್ನೇಹಿತನಾದ ನನ್ನನ್ನು ಅವಮಾನ ಮಾಡುತ್ತೀಯ. ನನ್ನ ಶಿಷ್ಯರ ಕೈಯಲ್ಲಿ ನಿನ್ನನ್ನು ಘಾಸಿಗೊಳಿಸುತ್ತೇನೆ, ನಿನ್ನನ್ನು ನನ್ನ ಪದತಳಕ್ಕೆ ಕಡವಿಸಿಕೊಳ್ಳುತ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ ಹೊರಬಂದ. ಆದರೆ ಇದು ಕುರುಪಾಂಚಾಲ ಯುದ್ಧಕ್ಕೇ ನಾಂದಿಯಾಯಿತು. ನೋಡಿ, ಇಬ್ಬರು ಸ್ನೇಹಿತರು ಧನಮಾನಗಳ ಕಾರಣ ಸ್ನೇಹವನ್ನು ಮುರಿದುಕೊಂಡರು, ಅದು ಎರಡು ದೊಡ್ಡ ರಾಷ್ಟ್ರಗಳ ನಡುವಣ ಸೆಣಸಾಟವಾಯಿತು. ಇಡೀ ಕೌರವ ಪಾಂಡವ ಸಂಗ್ರಾಮ, ಕುರುಕ್ಷೇತ್ರ ಮಹಾಯುದ್ಧವನ್ನು ನೋಡಿದರೆ ಕೌರವರ ಕಡೆಯಲ್ಲಿ ಭಾರತರು ಅಂದರೆ ಕುರುವಂಶೀಯರು ಮತ್ತು ಪಾಂಡವರ ಕಡೆಯಲ್ಲಿ ಪಂಚಾಲರು, ಇವರು ಯುದ್ಧ ಮಾಡಿದ್ದು ಗಂಗಾ ನದಿಯ ಇರ್ಕೆಲದ ರಾಜವಂಶೀಯರು. ಎರಡು ದಂಡೆಗಳ ವ್ಯಾಪಕವಾಗಿ ಹಬ್ಬಿಕೊಂಡಂಥ ರಾಜವಂಶಗಳು ಸಂಗ್ರಾಮ ಮಾಡುವಂತೆ ಆಯಿತು. ವಸ್ತುತಃ ಕುರು ಪಾಂಚಾಲ ವಂಶಗಳೆರಡೂ ಮೂಲತಃ ಒಂದೇ ಭರತವಂಶಕ್ಕೆ ಸೇರಿದ್ದು ದಾಯಾದ ವಂಶಗಳಂತೆ ಆದವು. ದಾಯಾದ ಕಲಹಕ್ಕಿಂತ ಘೋರವಾದದ್ದು ಮತ್ತಾವುದಿದೆ? ಅಂದರೆ ಇಬ್ಬರು ಸ್ನೇಹಿತರ ನಡುವಣ ವೈರ ಯಾವ ರೀತಿಯಲ್ಲಿ ದಾವಾಗ್ನಿಯಾಗಿ ಪರಿಣಮಿಸಿತು ಅಂತ ನೋಡಿದಾಗ ಮಹಾಯುದ್ಧಗಳೆಲ್ಲ ಕ್ಷುದ್ರ ಕಾರಣದಿಂದ ಆರಂಭವಾಗುತ್ತವೆ, ಆದರೆ ಲೋಕ ಕಂಟಕದಲ್ಲಿ ಮುಗಿಯುತ್ತವೆ ಅಂತ ತಿಳಿಯುತ್ತದೆ. ಇದನ್ನೆಲ್ಲ ನಾವು ಗಮನಿಸಬೇಕು. ನೋಡಿ, ಮತ್ತೆ ಭೀಷ್ಮ ದ್ರೋಣಾದಿಗಳನ್ನು ಎಲ್ಲರನ್ನೂ ಕೂಡ ಕೊಂದವರು ಪಾಂಚಾಲ ದೇಶೀಯರೇ. ಭೀಷ್ಮನನ್ನು ಕೊಂದವನು ವಸ್ತುತಃ ಶಿಖಂಡಿ, ದ್ರೋಣನನ್ನು ಕೊಂದವನು ಸಾಕ್ಷಾತ್ ದುಷ್ಟದ್ಯುಮ್ನ. ಹೀಗೆ ಕಂಡಾಗ ದ್ರುಪದ ಮತ್ತು ದ್ರೋಣರ ನಡುವಣ ವೈರಾಗ್ನಿ ಯಾವ ರೀತಿಯಲ್ಲಿ ಇಬ್ಬರನ್ನೂ ಕೂಡ ಕಬಳಿಸಿತು. ಮುಂದೆ ಭೀಷ್ಮನನ್ನ ದ್ರೋಣನನ್ನ ಕೊಲ್ಲಿಸಿದ ಮಕ್ಕಳನ್ನು ಹೆಡದಂತಹ ಈ ಮಹಾರಾಜ ದ್ರುಪದ ಕೂಡ ತಾನು ದ್ರೋಣನ ಏಕಮೇವ ಅದ್ವಿತೀಯ ಪುತ್ರನಾದ ಅಶ್ವತ್ಥಾಮನ ಕೈಯಲ್ಲಿ ಸಾಯುವಂತಾಯಿತು. ತನ್ನ ಮಕ್ಕಳು, ಮೊಮ್ಮಕ್ಕಳು, ತನ್ನ ದೌಹಿತ್ರರು ಅಂದರೆ ದ್ರೌಪದಿಯ ಮಕ್ಕಳು ಎಲ್ಲರೂ ಸಾಯುವಂತೆ ಆಯಿತು ಅಂತ ನೋಡಿದಾಗ, ನಹಿ ವೈರೇಣ ವೈರಾಣಿ ಶಮ್ಯಂತೀಹ ಕದಾಚನ ಅನ್ನುವ ಮಹಾಭಾರತದ ಮಾತು ಎಷ್ಟು ಸತ್ಯ ಅಂತ ಗೊತ್ತಾಗುತ್ತದೆ. ದ್ರೋಣ ಈಗ ದಾರಿದ್ರ್ಯದ ಅಗ್ನಿ ಮಾತ್ರವಲ್ಲ, ಅಪಮಾನದ ಅಗ್ನಿ ಕೂಡ ಬಾಧಿಸ್ತಾ ಇರತಕ್ಕಂಥ ಸ್ಥಿತಿಯಲ್ಲಿದ್ದಾನೆ. ಅವನಿಗೀಗ ಒಂದು ಬ್ರೇಕ್ ಥ್ರೂ ಬೇಕಾಗಿದೆ, ಒಂದು ಹೊಸ ಹುಟ್ಟು ಬೇಕಾಗಿದೆ. ಅದಕ್ಕಾಗಿ ಹಸ್ತಿನಾವತಿಯ ಕಡೆಗೆ ಹೊರಟ. ಕಾರಣ, ಮೊದಲಿಂದ ಹಸ್ತಿನಾವತಿಗೂ ಕಾಂಪಿಲ್ಯಕ್ಕೂ ವೈರ. ಕುರು ಪಾಂಚಾಲರ ನಡುವಣ ವೈರ ಆಗರ್ಭವಾದದ್ದು, ಬಹಳ ಪುರಾತನವಾದದ್ದು. ಹಾಗೆ ಹೊರಟಾಗ ಪಾಂಡವ ಕೌರವ ಕುಮಾರಕರು ಊರಾಚೆ ವಿಟಿ ಖೇಲನ, ನಮ್ಮ ಅಪ್ಪಟ ಕನ್ನಡ ಭಾಷೆಯಲ್ಲಿ ಹೇಳುವುದಿದ್ರೆ ಚಿಣ್ಣಿಕೋಲಾಟ, ಗಿಲ್ಲಿದಾಂಡ್ ಆಟ ಅಂತ ಏನು ಕರಿತೀವಿ ಅದನ್ನು ಆಡ್ತಾ ಇದ್ರು. ಆ ವಿಟಿ ಚಿಣ್ಣಿ ಅಥವಾ ಗಿಲ್ಲಿ ಬಾವಿಯೊಳಗೆ ಬಿತ್ತು. ಅದನ್ನು ಎತ್ತಲಾಗದೆ ರಾಜಕುಮಾರರು ತತ್ತರಿಸುತ್ತಾ ಇದ್ದಾಗ ಇವನು ಹೋದ, ದ್ರೋಣ ಹೋದವನೇ, ಇದನ್ನೂ ಎತ್ತಲಾಗದಂಥ ರಾಜಕುಮಾರರು ನೀವು ಎಂಥವರು ಅಂತ ಮೂದಲಿಸಿದ. ಮತ್ತೆ ಅಲ್ಲಿ ಬಹಳ ಸೊಗಸಾದ ಡ್ರಮ್ಯಾಟಿಕ್ ಪ್ರೆಸೆಂಟೇಷನ್ ಇದೆ, ಒಂದು ಶೋಮನ್ಶಿಪ್ ಇದೆ, ಅದು ದ್ರೋಣದಲ್ಲಿ ಮೂಲಭೂತವಾಗಿರ್ತಕ್ಕಂಥದ್ದು. ಯಾವುದು ಬ್ರಾಹ್ಮಣ್ಯವಲ್ಲವೋ ಅಂಥದ್ದು. ಕ್ಷಾತ್ರ ವೈಶ್ಯಾದಿಗಳಲ್ಲಿ ಪ್ರದರ್ಶನ ರತಿ ಇದ್ದಲ್ಲಿ ಕ್ಷಮ್ಯ, ಆದರೆ ಬ್ರಾಹ್ಮಣನಿಗೆ ಪ್ರದರ್ಶನ ರತಿ ಇರಬಾರದು, ಎಕ್ಸಿಬಿಷನಿಸಂ ಯುಕ್ತವಲ್ಲ. ಆದರೆ ಅದಕ್ಕೆಲ್ಲಕ್ಕೂ ದ್ರೋಣ ಬಲಿಯಾಗಿದ್ದವನು. ಕೇವಲ ಆ ಒಂದು ವೀಟಿಯನ್ನು ಅಂದರೆ ಚಿಣ್ಣಿಯನ್ನು ಎತ್ತುವುದರೊಳಗೆ ತನ್ನ ಕೌಶಲವನ್ನು ತೋರಿಸಬಹುದಿತ್ತು. ಅದಕ್ಕಿಂತ ದೊಡ್ಡ ಸಾಹಸ ಮಾಡುತ್ತೇನೆ ಎಂಬಂತೆ ತನ್ನ ಬೆರಳಲ್ಲಿದ್ದ ಉಂಗುರವನ್ನು ಕಳಚಿ ಬಾವಿಗೆ ಹಾಕಿ ದರ್ಭೆಯನ್ನು ಅಭಿಮಂತ್ರಿಸಿ ಆ ಉಂಗುರವನ್ನು ಆ ವೀಟಿಯನ್ನು ಬಾಣ ಪರಂಪರೆಯ ಹಗ್ಗದ ಮೂಲಕವಾಗಿ ಮೇಲೆತ್ತಿದ. ಆಮೇಲೆ ಬೆಕ್ಕಸೆ ಬೆರಗಾಗಿ ಮಂತ್ರ ಮುಗ್ಧರಾದ ಆ ಬಾಲಕರೆಲ್ಲ ನೀವು ಯಾರು, ಎಂಥದ್ದು ನಿಮ್ಮ ಹಿನ್ನೆಲೆ ಅಂತ ಕೇಳಿದಾಗ ಹೆಸರು ಗೋತ್ರಗಳನ್ನು ಹೇಳಲಿಲ್ಲ. ಅದು ಮತ್ತಷ್ಟು ಸಸ್ಪೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥ ಉತ್ಸಾಹ ದ್ರೋಣನದು. ಹಾಗಾಗಿ ಇದೆಲ್ಲವನ್ನೂ ನೀವು ನಿಮ್ಮ ಅಜ್ಜ ಭೀಷ್ಮನಿಗೆ ಹೇಳಿ, ಅವನಿಗೆಲ್ಲ ಗೊತ್ತಾಗುತ್ತದೆ ಅಂತ ಹೇಳಿದ. ಅಂದರೆ ಅಲ್ಲಿ ಕಾಣುವುದೇನೆಂದರೆ ಬಾಲಕರಲ್ಲಿ ಮತ್ತಷ್ಟು ಕುತೂಹಲ ಕೆರಳಬೇಕು, ಅವರು ಈ ಘಟನೆಯನ್ನೆಲ್ಲ ಚತು ತಪ್ಪದಂತೆ ಭೀಷ್ಮನಿಗೆ ಹೇಳಬೇಕು, ತನ್ಮೂಲಕ ತನ್ನ ವ್ಯಕ್ತಿತ್ವದ ಪ್ರಭಾವಲಯ ಏನು, ಆರ ಎಂಥದ್ದು ಅನ್ನೋದು ಗೊತ್ತಾಗಬೇಕು, ಈ ರೀತಿಯಾದಂಥ ನಯ. ಹಾಗೆಯೇ ಆಯಿತು. ಭೀಷ್ಮ ಇವನಲ್ಲಿಗೆ ಬಂದ, ಇಂಥ ಮಹಾ ಪರಾಕ್ರಮಿಯಾದವನು, ವಿಶೇಷತಃ ಪಂಚಾಲರಿಗೆ ವಿರೋಧಿಯಾದವನು, ಶಸ್ತ್ರಶಾಸ್ತ್ರಗಳನ್ನು ಬಲ್ಲವನು, ಮಕ್ಕಳೆಲ್ಲರಿಗೆ ಗುರುವಾಗಬೇಕು ಅಂತ ಗುರುವಾದ. ಇದೆಲ್ಲ ಒಳಿತಾಯಿತು. ಭೀಷ್ಮ ಮತ್ತು ಕೃಪ ಹಾಗೂ ಧೃತರಾಷ್ಟ್ರ ಎಲ್ಲರೂ ಸೇರಿ ತುಂಬ ಗೌರವದಿಂದ ದ್ರೋಣನನ್ನು ಕಂಡುಕೊಂಡರು. ಅವನಿಗೀಗ ಹಣದ ಕೊರತೆ ಇಲ್ಲ, ಸ್ಥಾನಮಾನದ ಕೊರತೆ ಇಲ್ಲ, ವಸತಿ ಅಶನ ವಸನ ಎಲ್ಲವೂ ಚೆನ್ನಾಗಾಯಿತು. ಇಷ್ಟಾದ ಮೇಲೆ ಅವ್ಯಾಜವಾಗಿ ಸಮಗ್ರವಾದ ವಿದ್ಯೆಯನ್ನು ಎಲ್ಲರಿಗೂ ಧಾರೆ ಎರೆಯಬೇಕಲ್ವ, ಅಲ್ಲಿ ಕೂಡ ಅವನು ಸ್ವಲ್ಪ ಲೋಭವನ್ನು ಮಾಡಿದ. ಏನೆಂದರೆ ಅಶ್ವತ್ಥಾಮನಿಗೆ ಹೆಚ್ಚಿನ ವಿದ್ಯೆ ಸಲ್ಲಬೇಕೆಂದು ಕೌರವ ಪಾಂಡವರಿಗೆಲ್ಲ ಚಿಕ್ಕ ಚಿಕ್ಕ ಕಮಂಡುಲಗಳಲ್ಲಿ ನೀರನ್ನು ತುಂಬಿಕೊಂಡು ಬರಲು ಹೇಳುತ್ತಿದ್ದ. ಅಶ್ವತ್ಥಾಮನಿಗೆ ಮಾತ್ರ ದೊಡ್ಡ ಬಾಯಿರತಕ್ಕಂಥ ಗಂಗಾಳವನ್ನು ಕೊಡ್ತಾ ಇದ್ದ. ಸಹಜವಾಗಿ ದೊಡ್ಡ ಬಾಯಿರುವ ಪಾತ್ರೆಯಲ್ಲಿ ಬೇಗ ನೀರು ತುಂಬುತ್ತದೆ. ಗಂಗಾನದಿ ನೀರನ್ನು ಗುಳುಗುಳುಗುಳು ಎಂದು ಮುಳುಗಿಸುತ್ತಾ ಈ ಮಕ್ಕಳೆಲ್ಲ ನಿಧಾನವಾಗಿ ತರುವುದರೊಳಗೆ ಯಾರು ಮೊದಲು ನೀರು ತರುತ್ತಾರೆಯೋ ಅವರಿಗೆ ದಿವ್ಯಾಸ್ತ್ರಗಳ ಉಪದೇಶ ಎಂದು ಮೊದಲೇ ಹೇಳಿದಂತೆ ಅಶ್ವತ್ಥಾಮನಿಗೆ ಕೊಡಲಾರಂಭಿಸಿದ. ಆದರೆ ಆ ಹೊತ್ತಿಗಾಗಲೇ ಪರ್ಜನ್ಯಾಸ್ತ್ರ ಸಿದ್ಧಿ ಇದ್ದ ಅರ್ಜುನ ಗುರುವಿನ ತಂತ್ರವನ್ನು ಗ್ರಹಿಸಿ ನದಿಯವರೆಗೂ ಹೋಗದೆಯೇ ಪರ್ಜನ್ಯಾಸ್ತ್ರದಿಂದ ಅಭಿಮಂತ್ರಿತವಾದಂತಹ ಕಲಶದಲ್ಲಿ ನೀರನ್ನು ತುಂಬಿಸಿಕೊಂಡು ಅಶ್ವತ್ಥಾಮನಿಗೆ ಸರಿಸಮನಾಗಿ ಎಲ್ಲ ವಿದ್ಯೆಯನ್ನು ಕಲಿತ. ಹೀಗೆ ಅರ್ಜುನನೊಬ್ಬನಿಗೆ ತಕ್ಕ ರೀತಿಯಲ್ಲಿ ವಿದ್ಯೆ ಬರುವಂತೆ ಆಯಿತು. ಮಿಕ್ಕವರಿಗೆ ಆ ಮಟ್ಟದ ದಿವ್ಯಾಸ್ತ್ರ ಕೌಶಲ ಬರಲಿಲ್ಲ. ಇದು ಗುರುವಾಗಿ ಮಾಡಬಾರದ ಕೆಲಸ ದ್ರೋಣ ಮಾಡಿದ್ದಾಯಿತು. ಈ ಒಂದು ಕಥೆ ಮಹಾಭಾರತದ ಕೆಲವು ಪಾಠಗಳಲ್ಲಿರುವುದು ತುಂಬ ಗಮನಾರ್ಹ. ಅಷ್ಟೇ ಅಲ್ಲ, ಅಶ್ವತ್ಥಾಮನ ಮೇಲಿನ ಪಕ್ಷಪಾತದಿಂದ ಅಶ್ವತ್ಥಾಮನು ವಿಶೇಷವಾಗಿ ಕೌರವನಾದಂತಹ ದುರ್ಯೋಧನನನ್ನು ಆಶ್ರಯಿಸುತ್ತಾನೆ, ಅವನಿಗೆ ಸಾಧುವಾದ ಮಾಡುತ್ತಾನೆ ಎಂಬ ಕಾರಣದಿಂದ ದುರ್ಯೋಧನನಿಗೆ ಪರೋಕ್ಷವಾದ ಪಕ್ಷಪಾತವನ್ನು ತಾನೂ ಅವಲಂಬಿಸಿ ಮಾಡುವಂತಹದ್ದು ದ್ರೋಣನ ಮತ್ತೊಂದು ಅನ್ಯಾಯ. ಇದಂತೆ ಇರಲಿ, ಅವನು ಒಂದು ಒಳ್ಳೆಯ ಕೆಲಸವನ್ನಂತೂ ಮಾಡಿದ. ಅದೇನೆಂದರೆ ಅರ್ಜುನನಂತಹ ಒಳ್ಳೆಯ ಶಿಷ್ಯನನ್ನು ಗುರುತಿಸಿ ಮೆಚ್ಚಿ ಅವನಿಗೆ ತನ್ನ ಎಲ್ಲ ವಿದ್ಯೆಯನ್ನು ಧಾರೆ ಎರೆದದ್ದು. ಇಲ್ಲಿ ಗುರುವಾಗಿ ದೊಡ್ಡ ರೀತಿಯಲ್ಲಿ ವರ್ತಿಸಿದ. ಅದೊಮ್ಮೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮೊಸಳೆಯೊಂದು ದ್ರೋಣನ ಕಾಲನ್ನು ಹಿಡಿಯಿತು. ಎಲ್ಲ ಶಿಷ್ಯರು ಅಶ್ವತ್ಥಾಮನೂ ಸೇರಿಕೊಂಡಂತೆ ಎಲ್ಲರೂ ಕೂಡ ದಡದಲ್ಲಿ ಕಕ್ಕಾವಿಕ್ಕಿಯಾಗಿ ಕಂಗಾಲಾಗಿ ಹತಾಶರಾಗಿ ಒದ್ದಾಡುತ್ತಿದ್ದಾಗ ತುಟಿ ಮಾತ್ರದಲ್ಲಿ ಅರ್ಜುನ ಹೊಯ್ದಾಡುತ್ತಿದ್ದ ಗುರುವನ್ನು ಸೆಣಸಾಡುತ್ತಿದ್ದ ಮೊಸಳೆಯನ್ನು ಗಮನಿಸಿಕೊಂಡು ಗುರುವಿನ ಕಾಲಿಗೆ ಪೆಟ್ಟಾಗದಂತೆ ಮೊಸಳೆಯ ಮರ್ಮಸ್ಥಾನಗಳಿಗೆ ಘಾಸಿಯಾಗುವಂತೆ ಯುಗಪತ್ ಅಂದರೆ ಅದೊಮ್ಮೆಲೆ 5 ಬಾಣಗಳನ್ನು ಬಿಟ್ಟು ಮೊಸಳೆಯನ್ನು ಕೊಂದ, ಗುರುವನ್ನು ಕಾಪಾಡಿದ. ಹೀಗಾಗಿ ಆ ಗುರು ಪ್ರಾಣರಕ್ಷಣೆ ಮಾಡಿದ ಶಿಷ್ಯನ ಮೇಲಿನ ವಾತ್ಸಲ್ಯದಿಂದ ಬ್ರಹ್ಮಶಿರೋಸ್ತ್ರ ಅಥವಾ ಐಶಿಕಾಸ್ತ್ರ ಎಂದು ಹೆಸರಾದ ದಿವ್ಯಾಸ್ತ್ರವನ್ನು ಈತನಿಗೆ ಕೊಟ್ಟಿದ್ದ. ಅದನ್ನು ಅಶ್ವತ್ಥಾಮ ಈ ಮೊದಲೇ ಅನ್ಯಾಯದಿಂದ ಪಡೆದುಕೊಂಡಿದ್ದು ಬೇರೆ ಮಾತು. ಮುಂದೆ ಸೌಪ್ತಿಕ ಪರ್ವದಲ್ಲಿ ಈ ಅಸ್ತ್ರಗಳೇ ಸೆಣಸಾಟ ಮಾಡಿದ್ದು. ಇದು ದೂರದೃಷ್ಟಿಯಿಂದ ಒಂದು ನಡೆದಂಥ ಘಟನೆ ಅಂತ ಕಂಡಾಗ ಮಹಾಭಾರತ ಕಥಾನಕ ಶಿಲ್ಪದ ಮಾರ್ಮಿಕತೆ ಎಂಥ ಅದ್ಭುತವಾದದ್ದು ಅಂತ ಗೊತ್ತಾಗುತ್ತದೆ. ಮುಂದೆ ದ್ರೋಣ ತನ್ನ ಬದುಕಿನ ಶಾಶ್ವತವಾದ ಕಲಂಕವೊಂದನ್ನು ತಂದುಕೊಂಡಂಥ ಘಟನೆಯಾಯಿತು. ಅದು ಏಕಲವ್ಯನ ಬೆರಳನ್ನು ಕತ್ತರಿಸುವಂತೆ ಮಾಡಿದ್ದು. ಏಕಲವ್ಯ ಹಿರಣ್ಯ ಧನುಷನ ಮಗ, ಬೇಡರ ಹುಡುಗ. ಧನುರ್ವಿದ್ಯಾಭ್ಯಾಸಕ್ಕಾಗಿ ಇವನಲ್ಲಿ ಬಂದ. ಇವನೇನು ರಾಜಪುತ್ರರಿಗೆ ಬಿಟ್ಟು ಕ್ಷತ್ರಿಯರಿಗೆ ಬಿಟ್ಟು ಬೇರೊಬ್ಬರಿಗೆ ಹೇಳಿಕೊಡುವುದಿಲ್ಲ ಅಂತ ಉಳಿತು. ಅದು ಇವನ ನಿಯಮ, ಇವನದರಂತೆ ನಡೆಯಬಹುದು, ನಡೆದ. ಆದರೆ ಆ ಬಾಲಕ ಇವನನ್ನೇ ಅಂತರಂಗದಲ್ಲಿ ಗುರುವಾಗಿ ಸ್ವೀಕರಿಸಿ ಮೃಣ್ಮಯ ಮೂರ್ತಿಯನ್ನು ಮಾಡಿಕೊಂಡು ಎಲ್ಲ ವಿದ್ಯೆಗಳನ್ನು ಕಲಿತುಕೊಂಡ ಅನ್ನುವುದು ಗೊತ್ತಾದ ಅರ್ಜುನ ಸಹಜವಾದ ಅಸೂಯೆಯಿಂದ ಗುರುವಿನ ಬಳಿ ಬಂದು ಗೊಣಗಾಟ ಮಾಡಿದ. ಆದರೆ ಇದು ತಪ್ಪು ಎಂದು ಹೇಳಬೇಕಾದದ್ದು ಗುರುವಿನ ಕರ್ತವ್ಯ. ಅವನು ತನ್ನ ತಪೋಬಲದಿಂದ ತನ್ನ ಶ್ರದ್ಧೆಯಿಂದ ಗಳಿಸಿಕೊಂಡ, ಅದನ್ನು ತಾನು ಮಾಡಿಕೊಟ್ಟದ್ದಲ್ಲ ಎಂದು ಹೇಳಬಹುದಿತ್ತು. ಆದರೆ ತನ್ನ ಮೂರ್ತಿಗೆ ಇಂಥ ಒಂದು ಶಕ್ತಿ ಇದೆ ಎನ್ನುವ ಅಹಂಕಾರ ದ್ರೋಣನದು. ಆ ಕಾರಣದಿಂದ ದ್ರೋಣ ಆ ಒಂದು ಕ್ರೆಡಿಟ್ ಅಂತೀವಲ್ಲ, ಆ ಘನತೆಯನ್ನು ತನ್ನದು ಅಂತ ಸ್ವೀಕರಿಸಿದ. ಅದು ಏಕಲವ್ಯನ ಘನತೆ, ಅವನ ತಪಃಪ್ರಭಾವ, ಆದರೆ ಇದು ತನ್ನದು ಅಂತ ಭಾವಿಸಿಕೊಂಡ. ಹೀಗಾಗಿ ಇಲ್ಲಿ ಕರ್ತೃತ್ವ ಭೋಕ್ತೃತ್ವಗಳ ಮಮಕಾರ ಬಂತು. ಆ ಕಾರಣದಿಂದ ದ್ರೋಣ ಹಾಳಾದ. ನೇರವಾಗಿ ಹೋಗಿ ಅರ್ಜುನನಿಗೆ ಈ ಮೊದಲೇ ಮಾತು ಕೊಟ್ಟ ಕಾರಣ ಆ ಹಂಗು ಬೇರೆ ಇತ್ತು. ಏನಂತ ಮಾತು ಕೊಟ್ಟಿದ್ದ? ಮೂರು ಲೋಕದಲ್ಲಿ ನಿನಗೆ ಸಮಾನನಾದ ಧನುಷ್ಕ ಇಲ್ಲ ಅಂತ ಮಾಡುತ್ತೀನಿ ಅಂತ. ಈ ರೀತಿಯಾದ ಮಾತು ಕೊಡುವುದಕ್ಕೆ ಇವನು ಯಾರು? ತನ್ನ ಶಿಷ್ಯರಲ್ಲಿ ನೀನು ಅತ್ಯುತ್ತಮನಾಗುತ್ತೀಯ ಅಂತ ಹೇಳಬಹುದೇ ಹೊರತು ಇನ್ನು ಯಾರ್ಯಾರ ಶಿಷ್ಯರಿದ್ದರೆ ಅವರೆಲ್ಲರಿಗಿಂತಲೂ ಮಿಗಿಲಾಗಿ ನಿನ್ನನ್ನು ಮಾಡುತ್ತೀನಿ ಅಂತ ಅಸಮೀಕ್ಷಕಾರಿತ್ವದಿಂದ ಮಾಡುವುದು ತುಂಬ ತಪ್ಪಾಯಿತಲ್ಲ. ಓವರ್ ಕಾನ್ಫಿಡೆನ್ಸ್, ಅತಿಯಾದ ಆತ್ಮವಿಶ್ವಾಸ, ದುರಹಂಕಾರ ಅಂದರೆ ಇದೇ ತಾನೆ. ಹೀಗಾಗಿ ನೇರವಾಗಿ ಏಕಲವ್ಯನ ಬಳಿ ಹೋಗಿ ನೀನು ನನ್ನ ಶಿಷ್ಯನೇ ಆಗಿದ್ದ ಪಕ್ಷದಲ್ಲಿ ಗುರುದಕ್ಷಿಣೆ ಕೊಡು, ಗುರುದಕ್ಷಿಣೆ ಅಂದರೆ ನಿನ್ನ ಹೆಬ್ಬೆರಳು ಅಂತ ಕೇಳಿದ. ಪಾಪ ಮುಗ್ಧನಾದಂತಹ ಆ ಬೇಡರ ಬಾಲಕ ತನ್ನ ಬಲಗೈ ಹೆಬ್ಬೆರಳನ್ನು ಬಲಿ ಮಾಡಿಕೊಟ್ಟ, ಬೆರಳೊಂದನ್ನು ಕೊಟ್ಟು ಶಾಶ್ವತವಾದಂಥ ಪ್ರೀತಿ ಗೌರವಗಳನ್ನು ಚಿರಸ್ಥಾಯಿಯಾಗಿ ಲೋಕದಲ್ಲಿ ಗಳಿಸುವಂತಹದ್ದು ಆ ವ್ಯಕ್ತಿ ಮಹಾತ್ಮ್ಯ. ವೇದವ್ಯಾಸರು ಇದನ್ನು ಮಾರ್ಮಿಕವಾಗಿ ಚಿತ್ರಣ ಮಾಡಿದ್ದಾರೆ. ಏಕಲವ್ಯ ಬೆರಳೊಂದನ್ನು ಬಲಿ ಮಾಡಿಕೊಟ್ಟು ತನ್ನ ಶಾಶ್ವತ ಕಥೆಯನ್ನು ಜನಮಾನಸದಲ್ಲಿ ಅಚ್ಚಳಿಯದಂತೆ ರೂಪಿಸಿಕೊಟ್ಟ, ಉದಾರ ಧೀರವಾದಂಥ ಗುರುಭಕ್ತಿಗೆ ಪ್ರತೀಕವಾಗಿ ನಿಂತ. ಆದರೆ ದ್ರೋಣ ಒಂದು ತುಣುಕು ಬೆರಳಿಗಾಗಿ ತನ್ನ ಬದುಕನ್ನೇ ಬಲಿಗೊಟ್ಟ. ಎಲ್ಲಿಯವರೆಗೂ ಮಹಾಭಾರತ ಇರ್ತದೆಯೋ ಅಲ್ಲಿವರೆಗೂ ಆ ಒಬ್ಬ ಶಿಷ್ಯನಲ್ಲದ ಶಿಷ್ಯನ ತ್ಯಾಗ, ಗುರುವಲ್ಲದ ಗುರುವಿನ ದ್ರೋಹ ನಮಗೆ ಮಾರ್ಮಿಕವಾಗಿ ತೋರುತ್ತಾ ಇರುತ್ತದೆ. ಈ ಬೆರಳಿಗೆ ಅವನು ಕೊರಳನ್ನೇ ಬಲಿಕೊಡಬೇಕಾಯಿತು ಎಂಬುದು ಕುವೆಂಪು ಅವರ ತುಂಬ ರಮಣೀಯವಾದಂಥ ನಾಟಕವಾಗಿ ಬೆರಳಿಗೆ ಕೊರಳೆ ಒಂದು ಮೂಡಿರುವುದನ್ನು ಆಸಕ್ತರು ಗಮನಿಸಬಹುದು. ಮತ್ತೆ ದ್ರೋಣ ಇನ್ನೊಂದು ಬಾರಿ ಅರ್ಜುನನಿಗೆ ವಿಶೇಷವಾದಂತಹ ಅನುಗ್ರಹ ಮಾಡಿದ. ಆದರೆ ಇಲ್ಲಿ ಮತ್ತಾರಿಗೂ ಅನ್ಯಾಯ ಮಾಡಿದ್ದಿಲ್ಲ. ಅದೊಮ್ಮೆ ಕತ್ತಲಲ್ಲಿ ಅರ್ಜುನ ಧನುರ್ವಿದ್ಯಾಭ್ಯಾಸ ಮಾಡುತ್ತಿರುವುದನ್ನು ಕಂಡು ಇದು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದಾಗ, ಕತ್ತಲಲ್ಲಿ ಊಟಕ್ಕೆ ತೊಂದರೆ ಆಗುವುದಿಲ್ಲ, ಕೈ ಬಾಯಿಗಳಿಗೆ ಗುರಿತಪ್ಪದಂತೆ ಸಂಚಾರ ನಡೆಯುತ್ತದೆ, ಹಾಗಿರುವಾಗ ಧನುರ್ಬಾಣಗಳಿಗೆ ಗುರಿಗೆ ಯಾಕೆ ಹೀಗಾಗಬಾರದು ಅಂತ ಮಾಡುತ್ತಿದ್ದೀನಿ ಅಂತ ಅರ್ಜುನ ಹೇಳಿದ. ಇದನ್ನು ಕಂಡು ಮೆಚ್ಚಿದ ದ್ರೋಣ ಅರ್ಜುನನ ಈ ವಿದ್ಯಾ ಕುತೂಹಲಕ್ಕಾಗಿ ತುಂಬ ಹರ್ಷಪಟ್ಟು ತನ್ನ ಎಲ್ಲ ತಂತ್ರಗಳನ್ನು, ಅಂದರೆ ಬಗೆ ಬಗೆಯ ಯುದ್ಧದ ವ್ಯೂಹಗಳನ್ನು ನಿರ್ಮಾಣ ಮಾಡುವ ಹಾಗೂ ಭೇದಿಸುವಂತಹ ಕೌಶಲಗಳನ್ನೆಲ್ಲ ಹೇಳಿಕೊಟ್ಟ. ಅಷ್ಟು ಮಾತ್ರವಲ್ಲ, ಗಜ ತುರಗ ರಥ ಪದಾತಿ ಎಂಬ ಚತುರಂಗ ಬಲದಲ್ಲಿ ಅವಕ್ರ ವಿಕ್ರಮದಿಂದ ಸಂಚಾರ ಮಾಡುವ ಕ್ರಮಗಳನ್ನು ಕೂಡ ಹೇಳಿಕೊಟ್ಟ. ಆ ಬಳಿಕ ಕೌರವ ಪಾಂಡವರ ವಿದ್ಯಾಭ್ಯಾಸ ಮುಗಿಯಿತು, ಗುರುದಕ್ಷಿಣೆಯ ಕಾಲ ಬಂದಿತು. ಗುರುದಕ್ಷಿಣೆ ಮಾಡುವಾಗ ಏನನ್ನು ಬೇಕಾದರೂ ಗುರು ಬಯಸಬಹುದು ಅಂತ ಆ ಕಾಲದಲ್ಲಿತ್ತು. ಆ ಕಾರಣ ಪಾಂಡವ ಕೌರವರಲ್ಲಿ ಇವನು ಅಭ್ಯರ್ಥಿಸಿದ್ದು ಒಂದೇ, ಅದೆಂದರೆ ತನ್ನ ಆಗರ್ಭ ಶತ್ರುವೆಂಬಂತೆ ಪರಿಣಮಿಸಿದ ದ್ರುಪದನನ್ನ ಯುದ್ಧದಲ್ಲಿ ಸೋಲಿಸಿ ಹೆಡೆಮುರಿ ಕಟ್ಟಿಸಿ ತನ್ನ ಕಾಲಿನ ಮೇಲೆ ಕೆಡವಿಸಿಕೊಳ್ಳಬೇಕು ಎಂಬುದಾಗಿ. ಕೌರವ ಪಾಂಡವರೆಲ್ಲರೂ ಒಟ್ಟಾಗಿ ಹೊರಟರು. ಕೌರವರನ್ನ ಲೀಲಾಜಾಲವಾಗಿ ದ್ರುಪದ ಯುದ್ಧದಲ್ಲಿ ಧೂಳಿಪಟ ಮಾಡಿದ. ಆದರೆ ಪಾಂಡವರು ಅಜಿಂಕ್ಯರು, ಭೀಮಾರ್ಜುನರಂತೂ ಎಣೆಮೀರಿದ ಸಾಹಸವನ್ನು ಪ್ರದರ್ಶನ ಮಾಡಿ ದ್ರುಪದನನ್ನ ಸೆರೆ ಹಿಡಿದರು, ಗುರುವಿನ ಕಾಲಿಗೆ ಕೆಡವಿ ಗುರುವಿನ ಋಣವನ್ನು ತೀರಿಸಿಕೊಂಡರು, ಅತ್ಯಂತ ಅಮೋಘವಾದ ಗುರುದಕ್ಷಿಣೆ ಕೊಟ್ಟವರು ಎಂದೆನಿಸಿಕೊಂಡರು. ಇಷ್ಟಕ್ಕೆ ದ್ರೋಣ ತೃಪ್ತನಾಗಿ ದ್ರುಪದನನ್ನು ಬಿಡುಗಡೆ ಮಾಡಿ ಬಿಡಬಹುದಾಗಿತ್ತು. ಆದರೆ ಹಾಗೆ ಮಾಡುವುದಕ್ಕೆ ಅವನ ಮೂಲಭೂತವಾದಂತಹ ಕ್ರೋಧಾಂಧವಾದ ಮತ್ತು ಸೇಡಿನ ಮನಸ್ಸು ಸಹಕಾರಿಯಾಗಿರಲಿಲ್ಲ. ಬ್ರಾಹ್ಮಣನಿಗೆ ಕ್ಷಮೆ ಮುಖ್ಯ. ಕೋಪ ಬಂದರೂ ಕೋಪದಲ್ಲಿ ಸೇಡಿನ ಮತ್ತು ಸೆಣಸಾಟದ ಕ್ರೋಧದ ದುರ್ಭಾವನೆಗಳನ್ನು ಬೆಳೆಸಿಕೊಂಡು ಹೋಗಬಾರದು. ಅದನ್ನು ಮಾಡಿದ್ದು ದೊಡ್ಡ ತಪ್ಪಾಯಿತು. ಹಿಂದೆ ದ್ರುಪದನನ್ನು ಯಾಚನೆ ಮಾಡಲು ದ್ರೋಣ ಹೋಗಿದ್ದಾಗ, ಶತ್ರುಗಳಾಗಲಿ ಮಿತ್ರರಾಗಲಿ ಸಮಾನ ಸ್ಕಂಧರಲ್ಲಿಯೇ ಇರುವಂಥದ್ದು, ನೀನೊಬ್ಬ ಬಡ ಬ್ರಾಹ್ಮಣ, ನಾನು ಮೂರ್ಧಾಭಿಷಿಕ್ತನಾದ ಶ್ರೀಮಂತ ಕ್ಷತ್ರಿಯ ರಾಜ, ಹೇಗೆ ನಮ್ಮಿಬ್ಬರ ನಡುವೆ ಸ್ನೇಹ ಎಂದು ಮೂದಲಿಸಿದ್ದ. ಸಮಾನ ಮನಸ್ಕರಲ್ಲಿ ತಾನೇ ಸ್ನೇಹ ಎಂದು ಅವನ ತಾತ್ಪರ್ಯ. ಅದನ್ನು ನೆನಪು ಮಾಡಿಕೊಡುವಂತೆ ದ್ರೋಣ ಹೇಳುತ್ತಾನೆ, ನೀನಂದು ನನಗೆ ಅಸಮಾನ ಎಂದು ಗೇಲಿ ಮಾಡಿದ್ದೀಯಲ್ವಾ, ಇದೀಗ ನೀನು ನನಗೆ ಅಸಮಾನನಾಗಿದ್ದೀಯೇ, ನನ್ನ ಕಾಲ ಮೇಲೆ ಬಿದ್ದಿದ್ದೀಯೇ, ನಿನ್ನ ರಾಜ್ಯ ಕೋಶ ಎಲ್ಲ ನನ್ನದಾಗಿದೆ, ಆದರೆ ನಾನು ನಿನ್ನ ಮಿತ್ರನಾಗಬೇಕು, ಆ ಕಾರಣ ನಿನಗೆ ಅರ್ಧರಾಜ್ಯವನ್ನು ಕೊಟ್ಟಿದ್ದೇನೆ ಅಂತಂದ. ಬ್ರಾಹ್ಮಣನಾಗಿ ಇವನು ಪೂರ್ಣ ರಾಜ್ಯವನ್ನು ಕೊಟ್ಟಿದ್ದರೆ ಪ್ರಾಯಶಃ ಮೈತ್ರಿ ನಿಲ್ಲುತ್ತಾ ಇತ್ತೋ ಏನೋ, ಆದರೆ ಇವನು ಗಂಗಾ ನದಿಯ ಉತ್ತರಕ್ಕಿರುವುದನ್ನು ತನಗಿಟ್ಟುಕೊಂಡು ದಕ್ಷಿಣಕ್ಕಿರುವುದನ್ನು ದ್ರುಪದನಿಗೆ ಕೊಡುವ ಮೂಲಕ ಬ್ರಾಹ್ಮಣ ಬಯಸಬಾರದಂತಹ ರಾಜ್ಯ ಲೋಭವನ್ನು ಮೈಗೂಡಿಸಿಕೊಂಡದ್ದಾಯಿತು. ಹೋಗಲಿ, ಆ ರಾಜ್ಯವನ್ನಾದರೂ ಇವನೇ ರಾಜನಾಗಿದ್ದು ಆಳಿದನೆ ಇಲ್ಲ. ಪಾಂಡವರ ಮತ್ತು ಕೌರವರ ವಿದ್ಯಾಭ್ಯಾಸದ ಬಳಿಕವೂ ಹಸ್ತಿನಾವತಿಯಲ್ಲೇ ಇದ್ದು ಅವರ ಅರಮನೆಯ ಆಹಾರವನ್ನೇ ತಿನ್ನುತ್ತಾ ಅಲ್ಲಿಯೇ ಬೆಳೆದ ಹೊರತು ಅತ್ತ ಕಡೆ ಹೋಗಲಿಲ್ಲ. ಅಂದರೆ ವಿದ್ಯಾಭ್ಯಾಸ ಮುಗಿದ ಮೇಲೆ ತನ್ನ ಶಿಷ್ಯನ ಮನೆಯಲ್ಲಿ ಇರಬೇಕಾದದ್ದೇನೂ ಇಲ್ಲ. ಅದೇಕೆ ಇದ್ದ? ಮಹಾಭಾರತದಲ್ಲಿ ಯಾವ ಕಾರಣವನ್ನೂ ಕೊಟ್ಟಿಲ್ಲ. ಈ ದೃಷ್ಟಿಯಿಂದ ಕಂಡಾಗ ಚಾಣಕ್ಯ ಎಷ್ಟು ಮಹೋನ್ನತನಾದವನು. ಚಂದ್ರಗುಪ್ತನನ್ನ ಪಟ್ಟಾಭಿಷೇಕಕ್ಕೆ ಈಡುಮಾಡಿ ಅವನಿಗೆ ಎಲ್ಲ ರಾಜ್ಯ ಕೋಶಗಳ ಸಪ್ತಾಂಗ ಸಮೃದ್ಧಿಯನ್ನೆಲ್ಲವನ್ನೂ ಕೊಟ್ಟು ಆಮೇಲೆ ತನ್ನಷ್ಟೇ ಸಮರ್ಥನಾದಂಥ ರಾಕ್ಷಸ ಮಂತ್ರಿಯನ್ನ, ಅಮಾತ್ಯ ರಾಕ್ಷಸನನ್ನ ಮಹಾಮಂತ್ರಿಯ ಸ್ಥಾನದಲ್ಲಿ ನೇಮಿಸಿ ಒಂದು ದಿನವೂ ಅಲ್ಲಿಲ್ಲದೆ ಮತ್ತೆ ಶಾಂತವಾದ ತಪೋವನಕ್ಕೆ ಮರಳಿ ಎಂದಿನಂತೆ ಷಟ್ಕರ್ಮ ನಿರತನಾಗಿ ಅಲ್ಲಿ ಅರ್ಥಶಾಸ್ತ್ರವನ್ನು ತನ್ನ ಎಲ್ಲ ರಾಜ್ಯ ಪ್ರಯೋಗದ ತತ್ವ ಮತ್ತು ಅನುಷ್ಠಾನದ ಫಲವೆಂಬಂತೆ ನಿರ್ಮಾಣ ಮಾಡಿಕೊಟ್ಟ ನಿಸ್ಪೃಹನಾಗಿದ್ದನಲ್ಲ, ಅದು ಎಲ್ಲಿ? ಈ ಶಿಷ್ಯನ ಮನೆಯಲ್ಲಿಯೇ ಅವನ ಒಂದು ಆಹಾರವನ್ನ, ಅವನ ಒಂದು ಮಾನ ಭೋಗಗಳನ್ನು ಅನುಭವಿಸಿಕೊಂಡಿದ್ದು, ಮುಂದೆ ಯಾವ ರೀತಿಯಾಗಿಯೂ ಕೂಡ ಪ್ರಜಾಹಿತವನ್ನು ಕೈಗೊಳ್ಳದೆ ಧರ್ಮಕ್ಕೂ ಕೂಡ ಬಾಳದೇ ಇದ್ದ ದ್ರೋಣೆಯಲ್ಲಿ ಎಂಥ ವಿಪರ್ಯಾಸ! ಹೀಗೆ ಕಂಡಾಗ ನಮಗೆ ತಿಳಿಯುತ್ತದೆ ದ್ರೋಣನ ಪತನ ಎಲ್ಲಿ ಆದದ್ದು ಅಂತ. ಆಮೇಲೆ ದ್ರುಪದನ ರಾಜ್ಯವಂತೂ ಹೋಯಿತು. ಅರ್ಧರಾಜ್ಯ ಇಟ್ಟುಕೊಂಡು ಇಷ್ಟೆಲ್ಲ ಅವಮಾನಪಟ್ಟು ದ್ರುಪದನಿಗಾದರೂ ಸಂಕಟ. ಅವನು ಮುಂದೆ ಯಾಜ ಮತ್ತು ಉಪಯಾಜ ಎಂಬ ಇಬ್ಬರು ಶ್ರೇಷ್ಠರಾದ ಋತ್ವಿಜರ ಸಹಾಯದಿಂದ ಯಜ್ಞ ಮಾಡಿ ಪಾಂಡವ ಮಧ್ಯಮನಾದ ಅರ್ಜುನನನ್ನು ಕೈಹಿಡಿಯುವಂಥ ಮಗಳನ್ನು, ತನ್ನೆಲ್ಲ ಅವಮಾನಗಳಿಗೆ ಮತ್ತು ರಾಜ್ಯ ನಾಶಕ್ಕೆ ಕಾರಣನಾದಂಥ ದ್ರೋಣನನ್ನು ಕೊಲ್ಲುವಂಥ ಮಗನನ್ನು ಪಡೆದ. ಹೀಗೆ ದ್ರೌಪದಿ ದುಷ್ಟದ್ಯುಮ್ನರು ಜನಿಸಿದರು. ಮತ್ತೊಂದು ವಿಧಿವೈಪರೀತ್ಯ ನೋಡಿ, ದ್ರೋಣನ ಬಳಿಗೆ ದುಷ್ಟದ್ಯುಮ್ನ ವಿದ್ಯಾಭ್ಯಾಸಕ್ಕಾಗಿ ತೆರಳಿದ. ಆದರೆ ದ್ರೋಣ ಈಗ ಅದಾವುದೋ ಒಂದು ದೊಡ್ಡ ರೀತಿಯಲ್ಲಿ ನಡೆದುಕೊಂಡದ್ದು ಆಶ್ಚರ್ಯಾವಹ. ಅದೆಂದರೆ ತನ್ನ ಶತ್ರುವಿನ ಮಗ, ತನ್ನ ಮೃತ್ಯುವೇ ಈತ ಎಂದು ತಿಳಿದಿದ್ದರೂ ಕೂಡ ದುಷ್ಟದ್ಯುಮ್ನನಿಗೆ ತನ್ನೆಲ್ಲ ವಿದ್ಯೆಯನ್ನು ಕಲಿಸಿಕೊಟ್ಟ. ಅವನು ಮಹಾಪರಾಕ್ರಮಿಯಾದ ಅತಿರಥ ಎಂದೆನಿಸಿದ. ಅದೇ ರೀತಿಯಲ್ಲಿ ದ್ರುಪದನ ಮತ್ತೊಬ್ಬ ಪುತ್ರನಾದ ಶಿಖಂಡಿಗೆ ಕೂಡ ವಿದ್ಯಾದಾನ ಮಾಡಿದ್ದ ಎಂಬುದಾಗಿ ತಿಳಿಯುತ್ತದೆ. ಒಟ್ಟಿನಲ್ಲಿ ಇಂಥ ಸಂದರ್ಭಗಳಲ್ಲಿ ಗುರುವಾಗಿ ದೊಡ್ಡ ರೀತಿ ನಡೆದಿದ್ದ ದ್ರೋಣ, ಆದರೆ ಅನೇಕ ಸಂದರ್ಭಗಳಲ್ಲಿ ಹಾಗೆ ನಡೆದಿರಲಿಲ್ಲ. ಒಟ್ಟಿನಲ್ಲಿ ಗುಣಾಂಶಕ್ಕಿಂತ ದೋಷಾಂಶಗಳು ದ್ರೋಣನಲ್ಲಿ ಹೆಚ್ಚಾಯಿತೇನೋ ಎಂದೆನಿಸುತ್ತದೆ. ಮತ್ತೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ದ್ರೋಣ ಯಾವ ಮಾತನ್ನೂ ಆಡಲಿಲ್ಲ. ಅಷ್ಟೇಕೆ, ಪಾಂಡ ಕೌರವರ ನಡುವೆ ನಡೆದಂತಹ ಮಾಯಾದ್ಯೂತದಲ್ಲಿ ಕೂಡ ಕೌರವರ ಅನ್ಯಾಯವನ್ನು ಅವನು ಪ್ರತಿಭಟಿಸಲಿಲ್ಲ. ಅದಕ್ಕೂ ಮುನ್ನ ಅರಗಿನ ಮನೆಯಲ್ಲಿ ಪಾಂಡವರನ್ನು ದಹನ ಮಾಡುವ ತಂತ್ರ ಬಂದಾಗ ಇವನಿಗೆ ಗೊತ್ತಿರಲಿಲ್ಲ ನಿಜ. ಆದರೂ ಕೂಡ ಪಾಂಡವರನ್ನು ವಾರಣಾವಾತಕ್ಕೆ ಕಳಿಸ್ತಕ್ಕಂಥದ್ದು ಒಳಿತಲ್ಲ ಎಂಬುದನ್ನು ಹೇಳಲಿಲ್ಲ. ರಾಜ್ಯ ಭಾಗದ ಸಂದರ್ಭದಲ್ಲಿ ಕೂಡ ದೇಶ ಇಬ್ಬಾಗವಾಗಬಾರದು ಅನ್ನುವುದನ್ನು ಅವನು ಗಮನಿಸಲಿಲ್ಲ. ಅಂದರೆ ಎಲ್ಲ ಕಡೆಯಲ್ಲಿಯೂ ತನ್ನ ಮಗ ಅಶ್ವತ್ಥಾಮ ಪ್ರೀತಿಪಾತ್ರ, ಅವನಿಗೆ ಪ್ರೀತಿಪಾತ್ರನಾದವನು ದುರ್ಯೋಧನ. ಹಾಗಾಗಿ ದುರ್ಯೋಧನನಿಗೆ ಹಿತವಾಗುವಂತೆ ನಡೆದುಕೊಳ್ಳಬೇಕು ಎಂಬ ಹಿಡನ್ ಅಜೆಂಡಾ, ಗುಪ್ತವಾದಂಥ ಕಾರ್ಯಸೂಚಿ ಸದಾ ದ್ರೋಣನ ತಲೆಯಲ್ಲಿ ಕೆಲಸ ಮಾಡುತ್ತಲೇ ಇತ್ತು ಎಂದರೆ ಅತಿಶಯವಲ್ಲ. ಮತ್ತೆ ಪಾಂಡವರು ಉತ್ತರ ಗೋಗ್ರಹಣ ಕಾಲದಲ್ಲಿ ಮಿಂಚಿ ಮೆರೆದಾಗಲೂ ಕೌರವ ಪಕ್ಷದಲ್ಲಿಯೇ ನಿಂತು ಯುದ್ಧ ಮಾಡಿದ. ಅಲ್ಲಿ ಶಿಷ್ಯನಾದ ಅರ್ಜುನನ ಕೈನಲ್ಲಿ ಸೋತಂತ ಅಪಖ್ಯಾತಿ ಕೂಡ ಇವನದೇ ಆಯಿತು. ಮುಂದೆ ಕೃಷ್ಣ ತುಂಬಿದ ಸಭೆಯಲ್ಲಿ ರಾಯಭಾರಕ್ಕೆ ಬಂದಾಗಲೂ ತುಂಬ ಒಳ್ಳೆಯ ರೀತಿಯಲ್ಲಿ ಮಾರ್ಮಿಕವಾಗುವಂತೆ ದುರ್ಯೋಧನನಿಗೇನು ಹಿತವನ್ನು ಹೇಳಲಿಲ್ಲ. ನಿನ್ನನ್ನು ನಾನು ಪರಿತ್ಯಾಗ ಮಾಡುತ್ತೇನೆ ಎಂಬ ಬೆದರಿಕೆಯನ್ನು ಒಡ್ಡಲಿಲ್ಲ. ವಸ್ತುತಃ ದುರ್ಯೋಧನ ಭೀಷ್ಮ ದ್ರೋಣಾದಿಗಳೆಲ್ಲ ತನ್ನ ಬೆಂಗಾವಲಾಗಿದ್ದಾರೆ ಎಂಬ ಹುಂಬ ಧೈರ್ಯದ ಮೇಲೆ ಸಂಧಿಯನ್ನು ಮುರಿದದ್ದು. ಅವನಿಗೆ ಪರೋಕ್ಷವಾಗಿ ಸಂಧಿಯನ್ನು ಮುರಿಯುವುದಕ್ಕೆ ಭೀಷ್ಮ ದ್ರೋಣಾದಿಗಳೇ ಬೆಂಬಲವಾದರು. ಈ ಕಾರಣದಿಂದಲೇ ಇವರನ್ನು ಅಬೆಟರ್ಸ್ ಅಂತ ಹೇಳಬಹುದು. ತಪ್ಪು ಮಾಡುವುದಕ್ಕಿಂತ ತಪ್ಪುಗಾರನಿಗೆ ಸಮರ್ಥನೆಯಾಗಿ ಸಹಕಾರಿಗಳಾಗಿ ಪರಿಣಮಿಸಿರುವುದು ಮತ್ತೂ ದೊಡ್ಡ ತಪ್ಪಾಯಿತು ಅಂತ ಗೊತ್ತಾಗುತ್ತದೆ. ದ್ರೋಣ ಮತ್ತೆ ಸರ್ವಸೇನಾಧ್ಯಕ್ಷನಾದ. ಭೀಷ್ಮಾವಸಾನದ ಬಳಿಕವೇ ದ್ರೋಣ ಸರ್ವಸೇನಾಧ್ಯಕ್ಷನಾಗಿ ಆ ಗೌರವಕ್ಕೆ ಪಾತ್ರನಾದ ಕೂಡಲೇ ಸಂತೋಷಪಟ್ಟ. ಸಂತೋಷ ಪಡಬೇಕಾಗಿರಲಿಲ್ಲ, ಕಾರಣ ಸಹಜವಾಗಿ ಭೀಷ್ಮನ ಬಳಿಕ ತನಗೆ ಬರಬೇಕಿತ್ತು. ಅದು ದೊಡ್ಡ ಒಂದು ಗೌರವವೂ ಅಲ್ಲ, ಅದು ದೊಡ್ಡ ಬಾಧ್ಯತೆ ಅಷ್ಟೆ. ಆದರೆ ಸ್ಥಾನಮಾನಗಳನ್ನು ಎಲ್ಲ ಕಾಲದಿಂದಲೂ ದೊಡ್ಡದು ಎಂದು ಭಾವಿಸಿ ಹಾತೊರೆದು ಅದಕ್ಕಾಗಿ ನಿಂತವನು ದ್ರೋಣ. ಈ ಕಾರಣದಿಂದ ತನಗೊಂದು ಸ್ಥಾನ ಬಂತೆಂದರೆ ಮೈಮರೆತು ದುರ್ಯೋಧನ ನಿನಗೇನು ಬರಬೇಕು ಕೇಳಿಕೊಡುತ್ತೇನೆ ಎಂದ. ಕಾರಣ ಇದು ತನಗೆ ದುರ್ಯೋಧನ ಮಾಡಿಕೊಟ್ಟ ದೊಡ್ಡ ಅನುಗ್ರಹ ಎಂದು ಭಾವಿಸಿದ. ದುರ್ಯೋಧನನಿಗೆ ಸಹಾಯ ಬೇಕಿತ್ತು, ಇದು ದುರ್ಯೋಧನನ ಕೆಲಸ. ಆದರೆ ಇದನ್ನು ತನಗಾದ ಸಮ್ಮಾನ ಎಂದು ಭ್ರಮಿಸಿದ್ದು 80 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿದ್ದ ಅವಿವೇಕಿಯಾದ ದ್ರೋಣನ ನಿಲುವಾಯಿತಲ್ಲ. ಇದು ತುಂಬಾ ದೊಡ್ಡ ವಿಪರ್ಯಾಸ. ದುರ್ಯೋಧನನು ಆಗರ್ಭಧೂರ್ತ. ಅವನು ಕೇಳಿಕೊಂಡಿದ್ದು ಒಂದೇ, ಗುರುಗಳೇ ನೀವೀಗ ಧರ್ಮರಾಜನನ್ನು ಸೆರೆ ಹಿಡಿದುಕೊಡಿ ಸಾಕು, ಮತ್ತೆ ಅವನನ್ನು ನಿರ್ಬಂಧಿಸಿ ಜೂಜಾಟಕ್ಕೆ ಕರೆಯುತ್ತೇನೆ. ಈ ಬಾರಿ ಆಮರಣ ವನವಾಸ ಎಂಬ ಪಣವನ್ನು ಇಡೋಣ. ಹೀಗೆ ಪಾಂಡವರು ನಮಗೆ ಎಂದಿಗೂ ಕೂಡ ತೊಂದರೆ ಕೊಡದಂತೆ ಆಗಿಬಿಡುತ್ತದೆ. ಅದು ಮಾತ್ರವಲ್ಲ, ಅವರು ಬದುಕೇ ಇದ್ದು ನಮ್ಮ ಇಳಿಗೆಯನ್ನು ನೋಡಿ ಹೊಟ್ಟೆ ಉರಿ ಪಡೆಯುತ್ತಾ ನವೆಯುತ್ತಾ ಒದ್ದಾಡಿ ಸಾಯಬೇಕು, ಇದು ನನ್ನ ಸಂಕಲ್ಪ ಎಂದ. ನಿರುಪಾಯನಾಗಿ ದ್ರೋಣ ಆ ಕೆಲಸಕ್ಕೆ ಕೈಯಿಡಬೇಕಾಯಿತು. ಹೀಗೆ ಸಿದ್ಧವಾದದ್ದೇ ಪದ್ಮವ್ಯೂಹ. ಮತ್ತೊಂದು ಮಹತ್ವದ ಅಂಶ ಏನೆಂದರೆ ಪಾಂಡವ ಕೌರವರ ನಡುವೆ ನಡೆದಂತಹ 18 ದಿವಸಗಳ ಆ ಕುರುಕ್ಷೇತ್ರ ಯುದ್ಧದಲ್ಲಿ 10 ದಿವಸಗಳ ಭೀಷ್ಮನ ಅವಧಿಯವರೆಗೆ ಧರ್ಮಯುದ್ಧವೇ ನಡೆದದ್ದು, ಅಧರ್ಮಯುದ್ಧವಾಗಲಿಲ್ಲ. ಆದರೆ ದ್ರೋಣ ಬಂದ ಕೂಡಲೇ ಅಧರ್ಮಯುದ್ಧ ಆರಂಭವಾಯಿತು. ವಸ್ತುತಃ ಬ್ರಾಹ್ಮಣೋತ್ತಮನಾಗಿ ಆಚಾರ್ಯನೆನಿಸಿಕೊಂಡು ಶಸ್ತ್ರಶಾಸ್ತ್ರಗಳ ಗುರುವಾಗಿದ್ದಂತಹ ದ್ರೋಣನ ಕಾಲದಲ್ಲಿ ಮತ್ತೂ ಹೆಚ್ಚಿನ ಧರ್ಮದಿಂದ ನಡೆಯಬೇಕಿತ್ತು. ಚುನಾವಣೆಗಳು ಸರಿಯಾಗಿ ನಡೆದರೆ ಪ್ರಜಾಪ್ರಭುತ್ವ, ಅಲ್ಲಿಯೇ ಅಕ್ರಮವಾದರೆ ಪ್ರಜಾಪ್ರಭುತ್ವಕ್ಕೆ ಅವಕಾಶವೆಲ್ಲಿ? ದ್ರೋಣ ಒಳ್ಳೆಯ ರೀತಿಯಲ್ಲಿ ಯುದ್ಧವನ್ನು ವ್ಯವಸ್ಥೆ ಮಾಡಿದ್ದಲ್ಲಿ ನ್ಯಾಯವಾದ ರೀತಿಯ ಯುದ್ಧ ನಡೆದು ಯೋಗ್ಯರಿಗೆ ಬಾಳುವುದಕ್ಕೆ ಅವಕಾಶವಾಗುತ್ತಿತ್ತು. ಹಾಗಾಗಲಿಲ್ಲ. ವಸ್ತುತಃ ಪದಾತಿಗೆ ಪದಾತಿ, ಆಶ್ವಿಕನಿಗೆ ಆಶ್ವಿಕ, ಹಾಸ್ತಿಕನಿಗೆ ಹಾಸ್ತಿಕ, ರಥಿಕನಿಗೆ ರಥಿಕ ಎಂಬಂತೆ ಎದುರಾಗಬೇಕಿತ್ತು. ಮಹಾರಥಿಗೆ ಮಹಾರಥಿ, ಅತಿರಥಿಗೆ ಅತಿರಥಿ, ರಥಿಗೆ ರಥಿ, ಅರ್ಧರಥಿಗೆ ಅರ್ಧರಥಿ ಎಂಬಂತೆ ಸಮಸಮನಾಗಿ ಎದುರಾಳಿಗಳು ಎದುರಿಸಬೇಕಿತ್ತು. ಇವಾವುದೂ ಆಗದಂತೆ ಎಲ್ಲ ಅತಂತ್ರವಾಗಿ ಮೆಸ್ಸಿ ಎಂದು ಹೇಳುತ್ತಾರಲ್ಲ, ಆ ರೀತಿ ಪರಿಣಮಿಸಿದ್ದು ದ್ರೋಣನ ಸರ್ವಸೇನಾಧ್ಯಕ್ಷಾವಧಿಯ ಮತ್ತೊಂದು ವಿಪರ್ಯಾಸ. ಈ ಕಾರಣದಿಂದಲೇ ಪಾಪದ ಅಭಿಮನ್ಯು ಏಕಾಂಗಿಯಾಗಿ ಯುದ್ಧದಲ್ಲಿ ಸಾಯುವಂತಾಯಿತು. ಷಡ್ರಥಿಕರು ಸೇರಿ ಅವನನ್ನು ಕೊಲ್ಲುವಂತಾಯಿತು. ಪದ್ಮವ್ಯೂಹ ತಂತ್ರದಲ್ಲಿ ಅನ್ಯಾಯದ ರೀತಿಯಲ್ಲಿ ಸಿಂಧು ಸವ್ಯರ ದೇಶಾಧಿಪತಿಯಾದಂಥ ಸೈಂಧವ ಜಯದ್ರಥ ಅರ್ಜುನನೊಬ್ಬ ಬಿಟ್ಟು ಮಿಕ್ಕ 4 ಪಾಂಡವರನ್ನು ಎದುರಿಸುವಂತೆ ಆಯಿತು. ಇದನ್ನೆಲ್ಲ ಕಂಡಾಗ ದ್ರೋಣನ ಸೇನಾಧಿಪತ್ಯದ ಒಂದು ವೈಚಕ್ಷಣ್ಯ ಅಲ್ಪವಾದದ್ದು ಎಂದು ಗೊತ್ತಾಗುತ್ತದೆ. ಅಷ್ಟಕ್ಕೇ ನಿಲ್ಲದೆ ದುಷ್ಟನಾದಂತಹ ಜಯದ್ರಥನನ್ನು ಉಳಿಸಿಕೊಳ್ಳಲು ನಾನಾ ವಿಧವಾದ ತಂತ್ರಗಳನ್ನು ಮಾಡುವಾಗಲೂ ಅನ್ಯಾಯಕ್ಕೆ ಕೈಹಾಕಿದ ದ್ರೋಣ. ಅರ್ಜುನ ಅದು ಹೇಗೋ ದ್ರೋಣನ ಸವಾಲುಗಳನ್ನು ಮೀರಿ ಹೋಗಿ ಜಯದ್ರಥ ವಧೆಯಾಯಿತು. ಆಗ ರಾತ್ರಿಯ ಹೊತ್ತು, ಅಲ್ಲಿಗೆ ಯುದ್ಧ ನಿಲ್ಲಬೇಕಿತ್ತು. ಆದರೆ ರಾತ್ರಿಯಿಡೀ ಯುದ್ಧ ಮುಂದುವರಿಯಿತು. ಮತ್ತೆ ಅನ್ಯಾಯದ ಯುದ್ಧದ ಫಲವಾಗಿ ಘಟೋತ್ಕಚ ಸಾಯುವಂತಾಯಿತು. ಘಟೋತ್ಕಚ ಒಂದು ಅಕ್ಷೋಹಿಣಿಗೂ ಮೀರಿ ಕೌರವ ಸೇನೆಯನ್ನು ಕೊಲ್ಲುವಂತೆ ಆಯಿತು. ಇದೆಲ್ಲ ನೋಡುತ್ತಾ ಹೋದರೆ ಒಂದು ಅನರ್ಥ ಹೇಗೆ ಅನರ್ಥ ಪರಂಪರೆಗಳನ್ನೇ ಸೃಷ್ಟಿಸುತ್ತದೆ ಎಂಬುದು ನಮಗೆ ತಿಳಿಯುತ್ತದೆ. ಮತ್ತೆ ನಾವು ದ್ರೋಣನನ್ನು ಕಾಣತಕ್ಕಂಥದ್ದು ಅನ್ಯಾಯದ ಯುದ್ಧದಲ್ಲಿಯೇ ಅವನು ಮುಂದುವರಿಯುತ್ತಾ ಇದ್ದಾಗ, ಮಹಾಭಾರತದ 15ನೇ ದಿವಸದ ಯುದ್ಧ. ಆಗ ಪಾಪದ ಸೈನಿಕರನ್ನು ಕೂಡ ಬಿಡದೆ ದಿವ್ಯಾಸ್ತ್ರಗಳನ್ನು ಬಿಟ್ಟು ದ್ರೋಣ ಕೊಲ್ಲುತ್ತಾ ಇದ್ದ ಎಂಬುದಾಗಿ ಮಹಾಭಾರತದಲ್ಲಿ ಒಕ್ಕಣೆ ಉಂಟು. ವಸ್ತುತಃ ಸರ್ವೋನ್ನತ ರಥಿಯಾದಂಥ ದ್ರೋಣ ದಿವ್ಯಾಸ್ತ್ರಗಳನ್ನು ಅಸಾಮಾನ್ಯರಾದಂತಹ ವೀರರು ಅರ್ಜುನ, ದೃಷ್ಟದ್ಯುಮ್ನ ಮೊದಲಾದವರ ಎದುರಿಗೆ ಬಿಡಬೇಕಾದದ್ದನ್ನು ಬಡಪಾಯಿಗಳಾದ ಸೈನಿಕರ ಮೇಲೆ ಬಿಡುತ್ತಿದ್ದ. ಮೊದಲಿಗೆ ಅವನು ಬ್ರಾಹ್ಮಣ, ಯುದ್ಧಕ್ಕೆ ತೊಡಗುವುದೇ ಅಷ್ಟಾಗಿ ಯುಕ್ತವಲ್ಲ. ಹಾಗೆ ತೊಡಗಿದರೂ ಧರ್ಮ ಬಿಡದೆ ಯುದ್ಧ ಮಾಡಬೇಕು, ಸಮಾನರ ಜೊತೆಗೆ ಸೆಣಸಬೇಕು. ಹಾಗೆ ಮಾಡದೆ ಅಸಮಾನರ ಮೇಲೆ ದಿವ್ಯಾಸ್ತ್ರಗಳನ್ನು ಬಿಡುವುದೆಂದರೆ ಮಹಾಪಾತಕ. ಆಗ ಅವನ ಪಿತೃಗಳು ಋಷಿಗಳು ಕಾಣಿಸಿಕೊಂಡು, ಈ ಉದ್ಯಮದಿಂದ ವಿಮುಖನಾಗು, ಅನ್ಯಾಯವನ್ನು ಬಿಡು, ಯುದ್ಧವನ್ನು ತೊರೆದು ಸನ್ಯಸ್ತನಾಗು ಎಂದರು. ಆದರೆ ಅದಕ್ಕೂ ಸೊಪ್ಪು ಹಾಕಲಿಲ್ಲ. ಆಗ ತಂತ್ರ ಮಾಡಬೇಕಾಯಿತು. ಪಾಂಡವರ ಕಡೆಯಿಂದ ಅಶ್ವತ್ಥಾಮ ಎಂಬ ಆನೆಯನ್ನು ಭೀಮ ಕೊಂದ, ತನ್ಮೂಲಕವಾಗಿ ಸುಳ್ಳು ಹೇಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ಧರ್ಮರಾಜನ ಬಾಯಲ್ಲಿ ಸುಳ್ಳು ಬರುವಂತಾಯಿತು, ಅಶ್ವತ್ಥಾಮ ಹತಃ ಕುಂಜರಹ ಎಂಬುದಾಗಿ ಹೇಳಿದ ಎಂದು ಕೆಲವು ಪ್ರತಿಗಳಲ್ಲಿ ಬರತಕ್ಕಂಥ ಒಕ್ಕಣೆ. ಇದು ಪಾಂಡವರ ಕಡೆಯಿಂದಾದ ಅನ್ಯಾಯ ಎಂಬುದಾಗಿ ಕೆಲವರು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ಆದರೆ ಅನ್ಯಾಯಗಳ ಸರಮಾಲೆಯನ್ನೇ ಜನ್ಮದಾರ್ಭ್ಯ ಮಾಡಿಕೊಂಡು ಬಂದಂಥ ಕೌರವರು ನಿಷ್ಪಾಪರು, ಅವರು ಒಳ್ಳೆಯವರು. ಯಾವುದೋ ಒಂದು ಸಂದರ್ಭದಲ್ಲಿ ಅಸ್ತಿತ್ವಕ್ಕಾಗಿ ಅನ್ಯಾಯವನ್ನು ಎದುರಿಸಲು ಅನೀತಿಯನ್ನು ಹಿಡಿದಂಥ ಪಾಂಡವರು ಅನ್ಯಾಯಗಾರರು ಎಂದು ಆಕ್ಷೇಪಿಸುವುದು ತುಂಬ ಅನ್ಯಾಯದ ಮಾತು. ಕಾರಣ ಇಷ್ಟೇ, ತನ್ನ ಎಲೆಯಲ್ಲಿ ಹಂದಿ ಸತ್ತು ಬಿದ್ದಿದ್ದರೆ ಬೇರೆಯವರ ಎಲೆಯಲ್ಲಿ ನೊಣ ಸತ್ತು ಬಿದ್ದಿದೆ ಎಂದು ಆಕ್ಷೇಪ ಮಾಡಿದಂತೆ ಕೌರವರ ಪಕ್ಷ ನಿಂತು ವಾದ ಮಾಡುವುದು ಯುಕ್ತವಾಗುವುದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ದ್ರೋಣನ ಅನ್ಯಾಯದ ಯುದ್ಧವನ್ನು ಕಂಡು ಪಾಂಡವರು ಹೀಗೆ ಮಾಡಿದ್ದು. ಆಗ ದುಷ್ಟದ್ಯುಮ್ನ ಏರಿ ಹೋಗಿ ಆತನನ್ನು ಕೊಂದ ಎಂದು ಗೊತ್ತಾಗುತ್ತದೆ. ಮೂಲ ಮಹಾಭಾರತದ ಪರಿಷ್ಕೃತ ಆವೃತ್ತಿ ಕ್ರಿಟಿಕಲ್ ಎಡಿಷನ್ ಅಂತ ಯಾವುದಿದೆ ಅಲ್ಲಿ ನಮಗೆ ಗೊತ್ತಾಗುತ್ತದೆ, ದ್ರೋಣನು ತಾನು ಸಾಯುವಾಗ ಸಮಾಧಿಯಲ್ಲಿರಲಿಲ್ಲ, ಯುದ್ಧವನ್ನು ಮಾಡುತ್ತಲೇ ಇದ್ದ. ಅಷ್ಟೇಕೆ ಅವನು ಹೇಳುತ್ತಲೇ ಸಾಯುತ್ತಾನೆ, ಕರ್ಣ ದುರ್ಯೋಧನ ಕೃಪರೇ ಕೇಳಿ, ನಾನು ದುಷ್ಟದ್ಯುಮ್ನ ಕೈಯಲ್ಲಿ ಈಗ ಸಾಯುತ್ತಾ ಇದ್ದೇನೆ, ನನಗಿನ್ನ ಯುದ್ಧ ಮಾಡಲು ಆಗುವುದಿಲ್ಲ ಎಂದು ಉದ್ಘೋಷ ಮಾಡಿದ ಎಂಬುದಾಗಿ. ಹಾಗಂದರೆ ಅವನು ಸಮಾಧಿಯಲ್ಲಿರಲಿಲ್ಲ, ಅವನನ್ನು ಕೊಂದದ್ದು ಅನ್ಯಾಯದ್ದು ಅಲ್ಲ ಎಂಬುದಾಗಿ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ವರ್ಣಸಂಕರ ಅಥವಾ ಕರ್ಮಸಂಕರ ಎನ್ನುವುದು ಯಾವುದಿದೆ ಅದನ್ನು ಕಂಡಾಗ ನಾವು ಸಾಮಾನ್ಯ ಧರ್ಮಗಳಲ್ಲಿ ನೆಲೆಯಾಗಬೇಕು. ಸಾಮಾನ್ಯ ಧರ್ಮಗಳಲ್ಲಿ ನೆಲೆಯಾಗದೆ ವಿಶೇಷ ಧರ್ಮಗಳನ್ನು ಮೇಲುಮೇಲೆ ಭಾವಿಸಿದರೆ, ಸೂಪರ್ಫಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಿಶೇಷ ಧರ್ಮಸ್ ಅಂತ ಯಾವುದಿದೆ ಅದು ಈ ರೀತಿಯಾದ ಪ್ರಮಾದಗಳಿಗೆ ಕಾರಣವಾಗುತ್ತದೆ. ಪ್ರಿಯಸ್ಸನ್ನ ಶ್ರೇಯಸ್ಸಿಗಿಂತ ಮಿಗಿಲು ಅಂತ ಭಾವಿಸಿದರೆ ಇಂತಹ ದೋಷವಾಗುತ್ತದೆ. ಗುರು ಗುರುತ್ವವನ್ನು ಬಿಡದಿದ್ದರೆ ಇಂಥ ಹಾನಿಗಳಾಗುತ್ತವೆ. ಒಟ್ಟಿನಲ್ಲಿ ದ್ರೋಣ ಭೀಷ್ಮನಂತೆಯೇ ಎಷ್ಟೋ ಒಳ್ಳೆಯ ಗುಣಗಳನ್ನು ಸಂಪನ್ಮೂಲಗಳನ್ನು ಹೊಂದಿದ್ದರೂ ಕೂಡ ಅವುಗಳನ್ನು ಸಫಲವಾಗಿ ಸಮರ್ಥವಾಗಿ ಸಮಗ್ರವಾಗಿ ಧರ್ಮಪಕ್ಷಕ್ಕೆ ಬಳಸಿಕೊಳ್ಳದೆ ಹೋದಂತಹ ಒಂದು ಎಚ್ಚರಿಕೆಯಾಗಿ ನಮಗೆ ತೋರುತ್ತದೆ.